ಇರ್ಬೇಕಾದ್ರೆ ಚೆನ್ನಾಗಿ ತೊಡಬೇಕಿಲ್ಲದವ್ರು ಹೋಗೋದೇ ಇಲ್ಲ. ಹಾಗೆ ಊದಿದ್ರೆ ಹೋಗೋದಾಗಿದ್ರೆ ಏನೋ ಊದಿದ್ರು ಹಾಳಾಗಿಬಿಡುತ್ತೆ ಎಷ್ಟೋ ಸಲ. ಬೆಳಗ್ಗೆ ಅಕಸ್ಮಾತ್ ಕರಡಿ ಮುಖ ನೋಡ್ಕೊಳ್ಳೋಕೆ ಹೋಗಿ ಮುಖದ ಮುಖ ಹಿಡಿದ್ರೆ ಅದರ ಮುಂದೆ ಇರೋ ಮುಖನೂ ಕಾಣೋದಿಲ್ಲ. ಯಾಕೆ ಗೊತ್ತೇನು? ನಿಶ್ವಾಸಾಂಧ ಇವಾದರ್ಶ್ಯ ಚಂದ್ರಮಾನ ಪ್ರಕಾಶತೆ. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ರಾಹುಗ್ರಹಣ ಬಂದಾಗ ಚಂದ್ರ ಹೇಗಿರ್ತಾನೆ ಅಂದರೆ, ನಮ್ಮ ಕನ್ನಡಿ ಮುಂದೆ ಹಿಡ್ಕೊಂಡಿರ್ತೇವಲ್ಲ, ನಮ್ಮ ಉಸಿರು ಬಿಟ್ಟಾಗ ಕನ್ನಡಿ ಹೇಗೆ ನಮ್ಮ ಮುಖ ತೋರಿಸೋದಿಲ್ಲ ಹಾಗೆ ಅಂತ ಹೇಳಿಬಿಡ್ತಾನೆ. ಮತ್ತು ಎಷ್ಟು ಅನುಭವ ಇರು, ಕನ್ನಡಿ ನೋಡ್ಕೊಂಡು ಅನುಭವ ಇರಬೇಕು. ಅದಕ್ಕೆ ನೋಡ್ತಾ ನೋಡ್ತಾ ಡಲ್ಲ ಬಿಡುತ್ತೆ. ಅದಕ್ಕೆ ಗೊತ್ತಾ ತನ್ನ ಬಾಯಿಂದ ಉಸಿರು ಬರುತ್ತಲ್ಲ ಅಂದಮೇಲೆ ಒಂದು ರೇ ಬಂದು ಇದು ಕೊಟ್ಬಿಡುತ್ತದೆ, ಏನು ಕಾಣಿಸೋದಿಲ್ಲ. ಚೆನ್ನಾಗಿ ಮತ್ತೆ ಒರೆಸ್ಬೇಕು ಅದನ್ನು. ಈ ಡ್ರೈವ್ ಮಾಡೋಕೆ ಕಾರ್ ನೋಡೋಕೆ ಹೇಗೆ ಬರುತ್ತಲ್ಲ ಆ ಟೈಪ್ ಒರೆಸ್ತೇ ಹೋದರೆ ಏನು ಕಾಣೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಒರೆಸ್ಕೊಂಡೇ ಬರುತ್ತೆ, ಮತ್ತೆ ಮಾತಾಡ್ತಾ ಏನಾದ್ರು ಹಾಕ್ಕೊಂಡು ಮತ್ತೆ ಇದಾಗಿಬಿಡುತ್ತೆ. ಆ ರೀತಿಯಲ್ಲಿ ಕೊಳೆ ಬಂದರೆ ಪರವಾಗಿಲ್ಲ, ಆದರೆ ಉಪಯೋಗಿಸ್ತಾ ಇದ್ದೋ ಬೇರೆ ಬಿದ್ದು ಕೊಳೆ ಹೆಚ್ಕೊಂಡು ಬಿಟ್ಟರೆ ತುಂಬ ತಿಕ್ಕಿ ತಿಕ್ಕಿ ತೊಳಿಬೇಕಾಗತ್ತೆ, ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ. ಎರಡನೇದದು ಒಂದು, ಇನ್ನು ರಾಜಸ ಜೀವರಿಗೆ ಆಗಿರುತ್ತಾನೆ, ಚೆನ್ನಾಗಿ ತೊಳಿಬೇಕನ್ನ. ಊದೋದು ಬೇರೆ, ತೊಳೆಯೋದು ಬೇರೆ. ಇನ್ನು ಮೂರನೇದು ಇದೆಯಲ್ಲ, ಚರ್ಮ ಚೀಲ ಗರ್ಭವನ್ನು ಕಟ್ಟಿದ ಹಾಗೆ. ಇದು ಹೇಗಿದೆ ಗೊತ್ತೇನು? ಭಾರಿ ಕಷ್ಟ. ಡಾಕ್ಟ್ರೇ ಓಪನ್ ಬೇರೆಯವರಿಗೆ ಆಗೋದಿಲ್ಲ. ಅದೊಂದು ಊದಿದ್ರೂ ಹೋಗೋದಿಲ್ಲ, ತೊಳೆದ್ರೂ ಹೋಗೋದಿಲ್ಲ. ಅದನ್ನು ಕತ್ತರಿಸೇ ತೆಗಿಬೇಕದ, ಕತ್ತರಿಸಿ ತೆಗೆದು. ತಮೋಯೋಗ್ಯರಿಗೆ ಕಾಮ ಹೇಗೆ ಮೆತ್ತಿರುತ್ತೆ ಅಂದರೆ, ಗರ್ಭಕ್ಕೆ ಚರ್ಮದ ಚೀಲ ಸುತ್ತಿದ ಸುತ್ತಿರುತ್ತೆ ಅಂತ ಹೇಳ್ತಾರೆ. ಈ ಮೂರರ ಸ್ವಾರಸ್ಯವನ್ನು ಮೊದಲೇ ಹೇಳಿದ್ದೇನೆ. ಜೀವತ್ರೈವೇದ್ಯ ಯಾರು ಒಪ್ಪೋದಕ್ಕೆ ಬರೋದಿಲ್ಲ, ಅವರಿಗೆ ಮೂರು ದೃಷ್ಟಾಂತ ಸ್ವಾರಸ್ಯ ಹೇಳೋದಕ್ಕೆ ಬರೋದಿಲ್ಲ. ಕೃಷ್ಣ ಮೂರು ದೃಷ್ಟಾಂತ ಯಾತಕ್ಕೆ ಕೊಟ್ಟ ಅಂದರೆ ಏನೋ ಶ್ಲೋಕ ಫಿಲಪ್ ಮಾಡಲಿಕ್ಕೆ ಕೊಟ್ಟನು ಬೇಕಾಗುತ್ತೆ. ಎಷ್ಟು ಸ್ವಾರಸ್ಯ ಇದೆ ಅದಕ್ಕೆ. ಮತ್ತು ಅಂತಃಕರಣ ಮುಚ್ಚೋ ರೀತಿಯಲ್ಲಿ ವ್ಯತ್ಯಾಸ ಎಷ್ಟಿದೆ. ಸಾತ್ವಿಕರಿಗೆ ಎಂಥ ಕಾಮ ಬಂದರೂ ಕೂಡ ಆ ಕಾಮವನ್ನು ಸ್ವಲ್ಪ ನಾವು ತಿಳುವಳಿಕೆ ಕೊಟ್ಟು ಬಿಟ್ಟುಬಿಡ್ತಾರಂತ, ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಅದನ್ನು. ಆದರೆ ರಾಜಸರಿ ಬಂದಾಗ ಏನಾಗುತ್ತೆ, ಸ್ವಲ್ಪ ಹೆಚ್ಚು ಹೇಳಬೇಕಾಗತ್ತೆ, ಆಗ ಬಿಡುತ್ತಾರೆ. ಹೆಚ್ಚು ಹೇಳಬೇಕಾದ್ರೆ ಏನು ಗೊತ್ತಾ, ನೋಡಯ್ಯ ಹೀಗೆಲ್ಲ ಮಾಡಬೇಡ, ನಾಳೆಯಿಂದ ಅಂದರೆ ಒಳ್ಳೆಯವರಿಗೆ ಸಾಕೇ ಸಾಕು, ಮಾಡೋಕ್ಕೆ ಹೋಗೋದಿಲ್ಲ. ಉಳಿದವರಿಗೆ ಸ್ವಲ್ಪ ಬೈಬೇಕು, ಚೆನ್ನಾಗಿ ಬೈದು ಬಿಟ್ಟರೆ ಅವಾಗ ಮಾಡೋದಿಲ್ಲ. ಆದರೆ ತಮಯೋಗ್ಯರಿರ್ತಾರಲ್ಲ, ಎಷ್ಟು ಹೊಡೆದ್ರೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಈಗ ಒಳಗಿದೆಯಲ್ಲ ಅವರಿಗೆ, ಒಳಗಿರೋದರಿಂದ ಭಾರಿ ಕಷ್ಟ. ಅದು ಸಾತ್ವಿಕರಿಗೆ ಸ್ವರೂಪ ಒಳ್ಳೆಯದಿರೋದ್ರಿಂದ ಎಕ್ಸ್ಟರ್ನಲ್ ಅಟ್ಯಾಕ್ ಆಗಿರುತ್ತೆ ಅಷ್ಟೆ. ರಾಜಸರಿಗೆ ಸ್ವಲ್ಪ ಫಿಸಿಕಲಿ ಅವಾಯ್ಡ್ ಮಾಡಿ ಮೇಲೆ ಬಿಡುತ್ತೆ, ಪೂರ್ತಿ ಹೊರಗೆ ಬರಲ್ಲ, ದೇಹದ ಮೇಲೆ ಅಟ್ಯಾಕ್ ಮಾಡುತ್ತೆ. ತಾಮಸರಿಗಾದರೆ ಪೂರ್ತಿ ಒಳಗೆ ಎಟ್ಟು ಬಿದ್ದು ಬಿಡುತ್ತೆ ಅಂತ ಹೇಳುತ್ತಾರೆ. ಆದ್ದರಿಂದನೇ ತಾಮಸರಿ ಬರ್ತಕ್ಕಂಥ ಕಾಮದ ಪೆಟ್ಟು ತೆಗಲಿಕ್ಕಾಗೋದೇ ಇಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳುತ್ತಾರೆ. ಹಾಗೆ ಉಳ್ಕೊಂಡು ಬಿಡುತ್ತೆ. ದುರ್ಯೋಧನನಿಗೆ ಯಾರು ಹೇಳಿದ್ರು ದುರ್ಯೋಧನ ಕೇಳಲಿಲ್ಲ. ಇಲ್ಲೇ ಸ್ವಾರಸ್ಯ ನೋಡಿ, ಅರ್ಜುನ ಇದ್ದಾನೆ, ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಕೂತ್ಬಿಟ್ಟ. ಯುದ್ಧ ಮಾಡೋದಿಲ್ಲ, ತಪ್ಪು ಮಾಡ್ತಾ ಇದ್ದಾನೆ ಅರ್ಜುನ. ಈಗ ದುರ್ಯೋಧನ ಯುದ್ಧ ಮಾಡ್ತೇನೆ ಕೃಷ್ಣ ಅಂತ ಕೂತ್ಕೊಂಡ, ಇಬ್ಬರು ತಪ್ಪು ಮಾಡ್ತಿದ್ದಾರೆ. ಯುದ್ಧ ಮಾಡಬೇಕಾದ ಯುದ್ಧವನ್ನು ಮಾಡೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ, ಮಾಡಕೂಡದ ಯುದ್ಧವನ್ನು ಮಾಡುತ್ತೇನೆ ಅಂತ ದುರ್ಯೋಧನ ಹೇಳ್ತಾನೆ. ಅದೇ ಕೃಷ್ಣ ಇಬ್ಬರಿಗೂ ಹೇಳ್ತಾನೆ, ಅರ್ಜುನ ಯುದ್ಧ ಮಾಡು ಅಂತ ಹೇಳ್ತಾನೆ, ದುರ್ಯೋಧನ ಯುದ್ಧ ಮಾಡಬೇಡ ಅಂತ ಹೇಳ್ತಾನೆ. ಆದರೆ ದುರ್ಯೋಧನ ಕೃಷ್ಣನ ಮಾತನ್ನು ಕೇಳೋದೇ ಇಲ್ಲ. ಯಾತಕ್ಕೆ? ಅವನ ಕಾಮ ಒಳಗಿಂದ ಬಂದ ಕಾಮ, ಪೂರ್ತಿಯನ್ನು ಹಿಡಿದು ಹಾಕಿಬಿಟ್ಟಿದೆ ಆ ಕಡೆ ತೆಗಲಕ್ಕೆ. ಅವನು ಬಿಡೋದಿಲ್ಲ, ಅವನು ಬಿಡೋದೇ ಇಲ್ಲ, ಹಾಗೆ ಇಟ್ಕೊಂಡ್ಬಿಟ್ಟಿದೆ. ಅರ್ಜುನ ಕಾಮ ಆಗಲ್ಲ, ಸೊ ಊದಿ ಬಿಟ್ಟರೆ ಹೋಗಿಬಿಡುತ್ತಾನೆ. 18 ಗೀತೆ ಕೇಳುವತ್ತಿಗೆ ಅರ್ಜುನ ಕಾಮ ಮುಗಿದೋ, ಕರಿಷ್ಯೇ ವಚನಂ ತವ, ಎದ್ದೇ ಬಿಡುತ್ತಾನೆ ಅರ್ಜುನ. ಕೃಷ್ಣ ನಷ್ಟೋ ಮೋಹ ಸ್ಮೃತಿ ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿಗತ ಸಂದೇಹ ಕರಿಷ್ಯೇ ವಚನಂ ತವ. ಕರಿಷ್ಯೇ ವಚನಂ ತವ ಅಂತ ಹೇಳಿದ ಅರ್ಜುನನ ಮಾತೆಯಲ್ಲಿ, ನ ಕರಿಷ್ಯೇ ವಚನಂ ತವ ಅಂತ ಹೇಳಿದ ದುರ್ಯೋಧನನ ಮಾತೆಯಲ್ಲಿ. ಕೃಷ್ಣ ನನಗೂ ಹೇಳಿದ್ದು ಮಾತಾಡೋಕ್ಕೆ ಬರ್ತೀಯಾ, ನಿನ್ನೆ ಕಟ್ಟಿಬಿಡ್ತೇನೆ ನೋಡು ಅಂತ ಹೇಳಿದ ದುರ್ಯೋಧನ. ಎಂಥ ಮಹಾಪಾಪಿ ಆಗ್ತಾನೆ, ಹೇಳಕ್ ಬಂದ ಮೇಲೆ ಜೋರು ಮಾಡ್ತಾನೆ. ಅರ್ಜುನ ಶಿರಸಾ ವಹಿಸಿ ಬಿಡ್ತಾನೆ. ಯಾಕೆ? ಅರ್ಜುನನ ಕಾಮದ ಬಂಧನದ ರೀತಿ ಮೇಲ್ಮೈತ್ತು ಮಾತ್ರ ಬಂದಿತ್ತು, ದುರ್ಯೋಧನ ತೀರ ಒಳಗಿಂದ ಬಂದಿತ್ತಾದ್ರಿಂದ ತೆಗಲಕ್ಕೆ ಸಾಧ್ಯವೇ ಇರಲಿಲ್ಲ. ಈ ಮೂರು ದೃಷ್ಟಾಂತದ ಸ್ವಾರಸ್ಯ ಹೀಗಿದೆ. ಇನ್ನೂ ಸ್ವಾರಸ್ಯ ಉಂಟು. ಮೇಲಕ್ಕೆ ನೋಡಿದರೆ ಕಾಮ ಸಜ್ಜನರನ್ನು ಲೈಟಾಗಿ ಆವರಿಸುತ್ತೆ, ರಾಜಸರನ್ನು ಸ್ವಲ್ಪ ಕ್ಲೋಸ್ ಮಾಡುತ್ತೆ, ತಾಮಸರನ್ನು ತೀರ್ಥ ಒಳಗಿಂದನೇ ಅಟ್ಯಾಕ್ ಮಾಡುತ್ತಾದ್ದರಿಂದ ತೆಗಲಕ್ಕಾಗೋದಿಲ್ಲ ಅಂತಾಯಿತು. ಅದರ ಸ್ವಾರಸ್ಯ ಮತ್ತೊಂದು ರೀತಿ ಆಚಾರ ಹೇಳ್ತಾ ಇದ್ದಾರೆ, ಭಾಳ ಸ್ವಾರಸ್ಯವಾಗಿ ಇನ್ನೊಂದು ರೀತಿ ವಿವರಣೆ ಕೊಡ್ತಾರೆ. ಗೀತಾ ಭಾಷ್ಯದಲ್ಲಿ ಒಂದರ್ಥ, ಗೀತಾ ತಾತ್ಪರ್ಯದಲ್ಲಿ ಒಂದರ್ಥ. ಭಗವದ್ಗೀತೆಯ ಮೇಲೆ ಒಬ್ಬೇ ಆಚಾರ್ಯರು ಎರಡು ಭಾಷ್ಯಗಳನ್ನು ಬರೆದಿದ್ದರೆ ಅದು ಮಧ್ವಾಚಾರ್ಯರು ಒಬ್ಬರೇ ಎರಡು ಭಾಷೆಗಳನ್ನು ಬರೆದಿದ್ದಾರೆ. ಗೀತಾ ಭಾಷ್ಯ ಅಂತ ಒಂದು, ಗೀತಾ ತಾತ್ಪರ್ಯ ಅಂತ ಒಂದು. ನಮಗೆ ಆಶ್ಚರ್ಯ, ಎರಡು ಗಂಟೆ ಯಾಕೆ ಬರೀಬೇಕಾಗಿತ್ತು? ಒಂದನ್ನೇ ಬರ್ಕೊಂಡು ಆಗ್ತಿತ್ತಲ್ಲ, ಸೊ ದೊಡ್ಡದಾಗ್ತಿತ್ತು, ಆಗಲಿ ಬಿಡಿ ಅಂತ ಕೇಳಿದರೆ ಸುಮ್ಮನೆ ಓದೋರು ಈ ಮಾತಾಡಿಬಿಡ್ಬೋದು. ಆಚಾರ ಅದಕ್ಕೋಸ್ಕರ ಹಾಗೆ ಮಾಡಲಿಲ್ಲ. ಅವ್ರು ಯಾತಕ್ಕೆ ಎರಡು ಗ್ರಂಥ ಬರೆದರು ಅಂದರೆ, ಗೀತೆ ಸಾಮಾನ್ಯ ಗ್ರಂಥವಲ್ಲ, ಅದಕ್ಕೆ ಅನೇಕ ಅರ್ಥಗಳಿದೆ. ಅದಕ್ಕೆ ಒಂದರ್ಥವನ್ನು ಗೀತಾ ಭಾಷೆಯಲ್ಲಿ ತೋರಿಸ್ತಾ, ಇನ್ನೊಂದು ಗೀತಾ ತಾತ್ಪರ್ಯದಲ್ಲಿ ತೋರಿಸ್ತಾ, ಭಾಗವತ ಏಕಾಸ್ತ್ರದಲ್ಲಿ ಮೂರನೇ ಅರ್ಥವನ್ನು ತೋರಿಸ್ತಾ, ಮೂರು ಅರ್ಥಗಳು ನಮ್ಮ ಮುಂದೆ ಇಡ್ತಾರೆ. ಮೂರು ಅರ್ಥಗಳು ಕೂಡ ಇದು ಸರಿಯೋ ಅದು ಸರಿಯೋ ಗೊಂದಲದ ಅರ್ಥಗಳಲ್ಲ, ಮೂರು ಅತ್ಯಂತ ಸರಿಯಾದ ಅರ್ಥಗಳು. ಈಗ ನಮ್ಗೆ ಇದೇ ಅರ್ಥ ಆಗುತ್ತೆ ನೋಡಿದರೆ ಗೊತ್ತಾಗುತ್ತೆ. ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಕಾಮದ ಬಂಧನದ ರೀತಿಯನ್ನು ಹೇಳೋದು ಒಂದರ್ಥ. ಇನ್ನೊಂದು ಅರ್ಥವನ್ನು ಗೀತಾ ತಾರ್ಥದಲ್ಲಿ ಹೇಳ್ತಾರೆ, ಅದು ಎಷ್ಟು ಸೊಗಸಾದ ಅರ್ಥ ನೋಡಿ. ಅದು ಕಾಮ ಒಬ್ಬನಿಗೆ ಇದೆ ಅಂತ ತಿಳ್ಕೊಂಬಣ್ಣ. ಒಬ್ಬನೇ ಸಾತ್ವಿಕ ಜೀವ ಇದ್ದಾನೆ, ಅವನಿಗೆ ಕಾಮ ಇದೆ. ಅವನಿಗೆ ಕಾಮ ಹೇಗಿದೆ ಅಂತ ಕೇಳಿದರೆ, ಧೂಮೇ ನಾವೃಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಪೇ ನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಮೂರರ ಬಗ್ಗೆ ಕಾಮ ಆವರಿಸಿದೆ ಅಂತ ಹೇಳ್ತಾರೆ. ಮೂರರ ಬಗ್ಗೆ ಒಬ್ಬನಿಗೆ ಕಾಮ ಇದೆ. ಮೂರರ ಬಗ್ಗೆ, ದೇವರ ಬಗ್ಗೆನೂ ನಮಗೆ ಅಜ್ಞಾನ ಇದೆ. ಇವತ್ತು ದೇವರ ಬಗ್ಗೆ ಅಜ್ಞಾನ ಇದೆ, ಜಗತ್ತಿನ ಬಗ್ಗೆ ಅಜ್ಞಾನ ಇದೆ, ನಮ್ಮ ಬಗ್ಗೆ ಅಜ್ಞಾನ ಇದೆ. ಮೂರು ಬಗ್ಗೆ ಅಜ್ಞಾನ ಹೇಗಾಗಿದೆ ಅಂದರೆ ಮೂರು ರೀತಿ ಇದೆ ಅಂತ ಹೇಳಿಬಿಡ್ತಾರೆ. ನಮಗೆ ಹೊರಗಿನ ಜಗತ್ತಿನ ಬಗ್ಗೆ ಅಜ್ಞಾನ ಹೇಗಿದೆ ಅಂದರೆ, ಅಗ್ನಿಗೆ ಧೂಮ ಮುಸುಕಿದ ಹಾಗೆ, ಅಗ್ನಿಗೆ ಧೂಮ ಮುಸುಕಿದಾಗಿದೆ ಅಂತ. ಅದರಿಂದ ಏನಾಗುತ್ತೆ ನಮಗೆ, ಸ್ವಲ್ಪ ನೋಡ್ತಾ ನೋಡ್ತಾ ಮೊದಲು ಏನು ಮಗು ಹುಟ್ಟಿದಾಗ ಹೇಗಿರುತ್ತೆ ಗೊತ್ತಾ, ಏನು ಗೊತ್ತಾಗೋದಿಲ್ಲ ಅದಕ್ಕೆ. ಹಾಗೆ ಆಗ ಆಹಾರ ತಿನ್ನಕ್ಕೂ ಬರೋದಿಲ್ಲ, ಆ ರೀತಿ ಇರುತ್ತೆ. ಸ್ವಲ್ಪ ದಿವಸ ಆದಮೇಲೆ ಪೇಪರ್ ತುಂಡು ಗೊತ್ತಾಗೋದಿಲ್ಲ, ನೋಟ್ ಗೊತ್ತಾಗೋದಿಲ್ಲ, ಏನೇನು ಗೊತ್ತಾಗೋದಿಲ್ಲ. ಪೇಪರ್ ತುಂಡು ಕೊಡಿ ತುಳಿದು ಹಾಕಿಬಿಡುತ್ತೆ, ನೋಟ್ ಕೊಡಿ ತುಳಿದು ಹಾಕಿಬಿಡುತ್ತೆ, ಹರಿದು ಹಾಕಿಬಿಡುತ್ತೆ, ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಸ್ವಲ್ಪ ದಿವಸ ಆದಮೇಲೆ ನಿಧಾನವಾಗಿ ಅರ್ಥ ಮಾಡ್ಕೋತಾನೆ, ಅರ್ಥ ಮಾಡ್ಕೋತಾನೆ. ಕೊನೆ ಕೊನೆಗೆ ಅವನು ನೋಟ್ ಯಾವುದು ಪೇಪರ್ ಯಾವುದೆಲ್ಲ ತಿಳ್ಕೊಡ್ತಾರೆ, ಕೊನೆಗೆ ಯಾವ್ಯಾವ ರೀತಿ ನೋಟ್ ತಯಾರು ಮಾಡಬೇಕು ತಿಳ್ಕೊತಾರೆ. ಕೊನೆಗೆ ಇದು ಸಮಾಷೆ, ಬರೀ ನೋಟ್ ತಿಳ್ಕೊಳ್ಳೋದಲ್ಲ, ಹೇಗೆ ಪ್ರಿಂಟ್ ಹೊಡಿಬೇಕು ಯೋಚನೆ ಮಾಡ್ತಾನೆ. ಈ ಮಟ್ಟಕ್ಕೆ ಹೋಗ್ತಾನಲ್ಲ, ಇದು ಅವನು ಎಷ್ಟರಲ್ಲಿ ಧೂಮ ಹೊರ ಹೋಗ್ತಾನೇ ಇರುತ್ತಂತೆ, ಉದ್ದಾಗಲ್ಲ ಹೋಗ್ತಾನೆ ಇರುತ್ತದು ಒಂದು. ಆಮೇಲೆ ತನ್ನ ಬಗ್ಗೆ ಇದೆಯಲ್ಲ, ಅದು ಹೇಗಿರುತ್ತೆ ಅಂದರೆ ಕನ್ನಡಿ ಮೆತ್ತಿದ ಹಾಗೆ, ಕನ್ನಡಿಯ ಮೇಲೆ ಕೊಳೆ ಮೆತ್ತಿದ ಹಾಗೆ ಮೆತ್ತಿರುತ್ತಂತೆ. ನಿಧಾನವಾಗಿ ತಾನು ಯಾರು ಏನು ಬಂದು ಯೋಚನೆ ಮಾಡ್ತಾವ, ಎಂಥ ಪ್ರಸಂಗದಲ್ಲೂ ಕೂಡ ತನ್ನ ಬಗ್ಗೆ ಸಾಮಾನ್ಯ ಜ್ಞಾನ ಅವನು ಕಳ್ಕೊಳ್ಳೋದಿಲ್ಲ. ಆ ರೀತಿ ಸ್ವಲ್ಪ ರಿಫ್ಲೆಕ್ಟ್ ಮಾಡಿ ಹಾಗಿರುತ್ತೆ ಅಂತ ಅವನು. ಇನ್ನು ದೇವ್ರ ಬಗ್ಗೆ ಹೇಗಿರುತ್ತೆ ಅಂತ ಕೇಳಿದರೆ, ಚರ್ಮದತಿಯಲ್ಲ ಗರ್ಭ ಬಿಗಿದಾಕಿ, ಏನೇನೋ ಗೊತ್ತಾಗೋದಿಲ್ಲ. ದೇವರ ಬಗ್ಗೆ ದೇವರೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ವಿರುದ್ಧವಾದಿಸ್ತಾನೆ. ಒಬ್ಬೇ ಜೀವನಿಗೆ ಮೂರು ರೀತಿಯಲ್ಲಿ ಕಾಮ, ಮೂರು ವಸ್ತುಗಳ ಬಗ್ಗೆ ಹೇಗೆ ಅಟ್ಯಾಕ್ ಮಾಡುತ್ತೆ. ಮತ್ತೆ ಮತ್ತೆ ಹೇಳ್ತೀನಿ, ನಿಮ್ಮ ಪ್ರಿಂಟ್ ಆಗಿರೋ ಅನುವಾದ ಯಾವ ಪುಸ್ತಕದಲ್ಲೂ ಅರ್ಥ ಇಲ್ಲ, ಪ್ರಿಂಟ್ ಆಗಿರೋ ಯಾವ ಪುಸ್ತಕದಲ್ಲೂ ಅರ್ಥ ಇಲ್ಲ. ಯಾಕೆಂದರೆ ಅರ್ಥ ಯಾವುದನ್ನು ನೋಡ್ಕೊಂಡು ಬರ್ದಾರೆ, ಯಾರಾದ ಅರ್ಥ ಬರೆದವರಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಅರ್ಥ ವೈಶಾಲ್ಯವನ್ನು ಭಗವದ್ಗೀತೆಗೆ ತೋರಿಸಿದ ಹಿರಿಮೆ ಶ್ರೀಮದ್ ಆಚಾರ್ಯರದು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳಲ್ಲಿ ಒಂದೆರಡು ಶ್ಲೋಕಕ್ಕಲ್ಲ, ಹೆಚ್ಚು ಪ್ರತಿ ಶ್ಲೋಕವೂ ಇದಕ್ಕೆ ಸೋಚನೆ ಮಾಡ್ತಾ ಹೋಗ್ತಾನೆ. ಮೊನ್ನೆ ನೋಡಿ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಗೀತಾ ಭಾಷ್ಯದಲ್ಲಿ ಒಂದರ್ಥ, ಗೀತಾತ ಒಂದರ್ಥ, ಎರಡು ಪೂರಕವಾದ ಅರ್ಥಗಳು, ಮತ್ತೆ ವಿರುದ್ಧ ಅರ್ಥಗಳಲ್ಲ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಅದಕ್ಕೂ ಬೇರೆ ಬೇರೆ ಅರ್ಥ. ಈ ರೀತಿ ಅರ್ಥ ಬರಿತಾ ಹೊರಟಾಗಿ ಭಗವದ್ಗೀತೆ ಎಷ್ಟು ಅರ್ಥ ಇದೆ ಅಂತ ಹೇಳೋದಕ್ಕೆ ಆಚಾರ್ಯರ ಭಾಷ್ಯ ತಾತ್ಪರ್ಯಗಳು ಅತಿ ದೊಡ್ಡ ದೃಷ್ಟಾಂತ. ಆಚಾರ್ಯ ಹೇಳ್ತಾರೆ, ನಾವು ಬರೆದಿರೋದು ಇಲ್ಲಿ ಎರಡರ್ಥ ಅಷ್ಟೇ ಬರೆದಿದ್ದು, ಕೊನೆಗೆ ಎರಡರ್ಥ ಬರೆದಿದ್ದು. ಅದಕ್ಕೆ ಆಚಾರ್ಯರು ಮೊಟ್ಟ ಮೊದಲ ಕೃತಿ ಗೀತಾಭಾಷ್ಯ, ಮಧ್ವಾಚಾರ್ಯ ಬರೆದ ಮೊದಲ ಕೃತಿ ಗೀತಾಭಾಷ್ಯ. ಅವರು ಬರೆದಾಗ ಅವರಿಗೆ ಸುಮಾರು 14-15 ವರ್ಷ ಅಷ್ಟೇ, 14-15 ವರ್ಷ ಚಿಕ್ಕ ವಯಸ್ಸಿನಲ್ಲಿ ಮಧ್ವಾಚಾರ್ಯ ಗೀತೆಗೆ ಭಾಷ್ಯವನ್ನು ಬರೆದರು. ಗುರುಗಳಿಗೆ ಕಾಣಿಕೆ ಕೊಟ್ರಂತೆ, ಶಿಷ್ಯರಿಗೆ ಗುರುಗಳು ಕೊಡೋದು, ಗುರುಗಳಿಗೆ ಶಿಷ್ಯರಿಗೆ ಕಾಣಿಕೆ ಕೊಟ್ರಂತೆ. ನಾನು ಬದರಿ ಯಾತ್ರೆ ಮಾಡ್ಕೊಂಡು ಬರ್ತೇನೆ, ನೀವು ಓದ್ತಾ ಇರಿ ಅಂತ ಹೇಳಿದರು. ಗುರುಗಳನ್ನು ಬಿಟ್ಟು ಶಿಷ್ಯ ಆಚಾರ್ಯರು ಕಂಡು ಎಷ್ಟು ಪ್ರೀತಿ ಬಂದಿತ್ತು ಅಚ್ಯುತ ಪ್ರೇಕ್ಷಾಚಾರ್ಯಗೆ ಅಂತ ಕೇಳಿದರೆ, ನನ್ನ ಶಿಷ್ಯನ ಬಿಟ್ಟು ನನಗೆ ಇರ್ಲಕ್ಕೆ ಆಗೋದಿಲ್ಲ ಅನ್ನೋಷ್ಟು ದೀಕ್ಷೆ ಬಂದುಬಿಟ್ಟಿರ್ತವೆ. ನನ್ನ ಗ್ರಂಥ ಓದ್ಕೊಂಡಿರಿ ಬರ್ತೇನೆ ಅಂತ ಹೊರಟ್ರಂತೆ. ಬದರಿಗೆ ಹೋದರು ನಾರಾಯಣ, ಇವತ್ತೆಲ್ಲ ನಾರಾಯಣ ದೇವಗುಡಿ ನೋಡ್ತೇವಲ್ಲ, ಅಲ್ಲಿಗೆ ಹೋದರು ಆಚಾರ್ಯ. ಅನಂತ ಮಠ ಅಂತ ಹೆಸರಿತ್ತೆ ಅಂತ, ಒಳಗಡೆ ಅನಂತ ಮಠ ಅಂತ ಅದಕ್ಕೆ ಹೆಸರು. ಅಲ್ಲಿ ಅನಂತೇಶ್ವರನಿಂದ ಅನಂತ ಮಠಕ್ಕೆ ಹೊರಟು ಅಲ್ಲಿ ಆಚಾರ್ಯ ಗೀತಾಭಾಷ್ಯವನ್ನು ಪ್ರವಚನ ಮಾಡ್ತಾ ಇದ್ದಾರೆ, ಗೀತಾಭಾಷ್ಯವನ್ನು ಭಗವಂತನಿಗೆ ಒಪ್ಪಿಸ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಕಾಣಿಕೆ ಒಯ್ತಾರಲ್ಲ, ಹಣ್ಣು ಹೂವು ಕಾಣಿಕೆ ಒಯ್ದ ನಮ್ಮ ಪದ್ಧತಿ. ಆದರೆ ಅವರು ಸ್ವತಃ ಭಗವಂತ ಬರೆದ ಗೀತೆಗೆ ಭಾಷ್ಯವನ್ನು ಬರೆದ ಕಾಣಿಕೆ ಕೊಟ್ಟುಬಿಟ್ರು. ಸರ್ವಶ್ರೇಷ್ಠವಾದಂಥ ಕಾಣಿಕೆ ಕೊಟ್ಟಂಥ ದಾಖಲೆ ಅವರು. ಕಾಣಿಕೆ ಒಪ್ಪಿಸೋದು ಅಂದ್ರೆ ಏನು? ಅಲ್ಲಿ ಪಾಠ ಹೇಳಿದರು, ಶಿಷ್ಯರಿಗೆಲ್ಲ ಪಾಠ ಹೇಳಿಬಿಟ್ರಂತೆ. ಆಚಾರ್ಯ ಶುರು ಮಾಡ್ತಾರೆ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಾಕ್ಷಾಮಿಲೇಶತಃ. ಇದು ಆಚಾರ ಮಾಡಿದ ಪ್ರತಿಜ್ಞೆ. ಮೊದಲು ಹೇಳಿದ್ದು ಶಕ್ತಿತಃ ಅಂತ ಹೇಳಿಬಿಟ್ರು ಆಚಾರ್ಯ, ಶಕ್ತಿ ಇದ್ದ ಅರ್ಥ ಬರೀತೀರಿ ಅಂತ ಹೇಳಿಬಿಟ್ರು. ಎಲ್ಲ ಭಾಷ್ಯ ಮುಗಿದು ಹೇಳಿದ್ದೆಲ್ಲ ಕೂಡ. ಆಗ ವೇದವ್ಯಾಸ ದೇವರೇ ಬಂದರಂತೆ, ಆಚಾರ್ಯ ಹೇಳಿದರಂತೆ, ನಿಮ್ಮ ಗ್ರಂಥ ಭಾರಿ ಚೆನ್ನಾಗಿದೆ, ಒಂದು ಕಡೆ ತಿದ್ದಬೇಕಾಗತ್ತೆ ಅಂತ ಹೇಳುತ್ತಾರೆ. ಒಂದು ಕಡೆ ಮಾತ್ರ ತಿದ್ದಬೇಕು ಅಂತ ಹೇಳುತ್ತಾರೆ. ಎಲ್ಲ ಸರಿಯಾಗಿದೆ, ಒಂದು ಕಡೆ ತಿದ್ದಬೇಕು. ಎಲ್ಲಿ ತಿದ್ದಾರೋ ಅಂತೆಲ್ಲ ಹುಡುಕಿದರೆ ಹೇಳ್ತಾರೆ, ಶಕ್ತಿತಃ ನಮ್ಮ ಶಕ್ತಿ ಇದ್ದಷ್ಟು ಅರ್ಥ ಬರೆದಿದ್ದೇವೆ ಅಂತ ಹೇಳಿದ್ದೀರಲ್ಲ ಅಂತ ತೆಗೆದು ಹಾಕಿಬಿಡಿ, ಅದು ಬೇಡ. ಲೇಷತಃ ಅಂತ ಹಾಕಿ ಅಂತ ಹೇಳುತ್ತಾರೆ, ಸ್ವಲ್ಪ ಹೇಳ್ತೇವೆ ಅಂತ ಹಾಕಿ, ಹೆಚ್ಚು ಶಕ್ತಿ ಇದ್ದಷ್ಟು ಹೇಳ್ತೀವಿ ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಯಾತಕ್ಕೆಂದರೆ ನಿಮ್ಮ ಶಕ್ತಿ ತುಂಬ ತುಂಬ ಉಂಟು, ನೀವು ಬರೆದರೆ ಸ್ವಲ್ಪ ಬರೆದಿದ್ದೀರಿ, ಜನ ನಿಮಗೆ ಶಕ್ತಿ ಇಷ್ಟೇ ಅಂತ ತಪ್ಪಿಳ್ಕೊಂಡ್ಬಿಡಬಾರ್ದು. ಈ ಮಧ್ಯೆ ಗೀತೆಯನ್ನು ತಪ್ಪಿಳ್ಕೊಳ್ಬಾರ ಅಂತ ನೀವು ಬರೆದಿದ್ದೀರಿ, ನಿಮ್ಮನ್ನು ತಪ್ಪಿಳ್ಕೊಳ್ಬಾರ ಅಂತ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ನಿಮ್ಮ ಶಕ್ತಿ ಇಷ್ಟೇ ಅಂತ ತಿಳ್ಕೊಂಡ್ಬಿಡಬಾರದು, ಸ್ವಲ್ಪ ಹೇಳ್ತೇನೆ ಅಂತ ಬರೀರಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ, ಸ್ವಲ್ಪ ಹೇಳ್ತೇನೆ ಅಂತ ಇಲ್ಲಿ ಬರೀರಿ, ಅದಕ್ಕೆ ಹೆಚ್ಚು ಹೇಳ್ತೇನೆ ಗೀತಾ ತಾತ್ಪರ್ಯ ಬರೀರಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಸ್ವಲ್ಪ ಹೇಳ್ತೇನೆ ಅಂತ ಬರೆದ್ರಿಂದ ಇನ್ನೊಂದು ಸ್ವಲ್ಪ ಬೇಕು ಮಾಡಿ, ಈಗ ಈ ಸ್ವಲ್ಪ ಹಾಕಿ ಅಂದರೆ ಆಮೇಲೆ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಅರ್ಥ. ಊಟಕ್ಕೆ ಮೊದಲು ಸ್ವಲ್ಪ ಹಾಕಿ ಅಂತಾನೆ, ಸೆಕೆಂಡ್ ರೌಂಡ್ ಜಾಸ್ತಿ ಹಾಕ್ಲಿಕ್ಕೆ ಬರುತ್ತೆ ಅಂತ ಅರ್ಥ. ಅದಕ್ಕೆ ಈ ಸ್ವಲ್ಪ ಅಂತ ಬರೀರಿ, ಮುಂದೆ ಇನ್ನೊಂದು ಗಂಟೆ ಬರೀಲಿಕ್ಕೆ ಬರುತ್ತೆ. ಗೀತಾ ತಾತ್ಪರ್ಯ ನಿರ್ಣಯ ಬರೀರಿ ಅಂತ ಸೂಚನೆ ಕೊಟ್ಟಾಗಾಯ್ತು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದೊಳಗೆ ಆಚಾರ್ಯರ ಸೇವೆ. ಭಗವಂತ ಹೇಳ್ತಾನೆ, ನೀವು ಬರೆದಿರೋದು ಸ್ವಲ್ಪ, ತುಂಬ ಅರ್ಥ ಇದೆ, ನಿಮಗೆ ಗೊತ್ತಿದೆ ಅದು. ಅದರಲ್ಲಿ ತೋರಿಸಿದ್ರು. ಇನ್ನೂ ನಮಗೆ ಬೇಕು ಅಂತ ಹೇಳಿದರೆ ಏಕಾಸ್ಕಂದಲ್ಲಿ ಬರೀತಾರೆ. ಆಗೆಲ್ಲ ನೋಡ್ತಾ ನೋಡ್ತಾ ಹೋದರೆ ಮಧ್ವಾಚಾರ್ಯರ ಭಾಷ್ಯದ ವಿಶಿಷ್ಟವಾದಂಥ ವ್ಯಾಖ್ಯಾನದ ಕೌಶಲ ಊಹಾತೀತವಾದದ್ದು. ಪ್ರತಿಯೊಂದು ಕಡೆ ಮುಂದೆ ನಾವು ನೋಡ್ತೇವೆ, ಎಲ್ಲೆಲ್ಲೂ ಕಾಣದಿರೋ ಅರ್ಥಗಳ ಸುರಿಮಳೆಯನ್ನು ಆಚಾರ ಮಾಡ್ತಾ ಹೋಗ್ತಾರೆ. ನಾಲ್ಕನೇ ಅಧ್ಯಾಯ ತಗೊಳ್ಳಿ, ಐದು ತಗೊಳ್ಳಿ, ಆರು, ಏಳು, ಭೂತ ಯೋಗ ತಗೊಳ್ಳಿ, ವಿಶ್ವರೂಪಾಧ್ಯಾಯದ ಭಾಗ ತಗೊಳ್ಳಿ, ಯಾವ ಶ್ಲೋಕ ತಗೊಳ್ಳಿ, ಅದು ಬರೀತಕ್ಕಂಥ ಅರ್ಥಗಳೆಲ್ಲ ಭಾರಿ ವಿಶೇಷ. ಇಷ್ಟು ಬರೆದ ಅವ್ರು ಹೇಳ್ತಾರೆ, ಎಲ್ಲ ಇಲ್ಲಿಗೂ ಬರೆದಿಲ್ಲ. ನಾವು ಮತ್ತೆ ಮಹಾಭಾರತಕ್ಕೆ ಅತಿ ಕಡಿಮೆ ಅಂದರೆ ಎಷ್ಟು ಅರ್ಥ ಗೊತ್ತಾ ಅಂತ ಆಚಾರ ಹೇಳಿ, ಎಷ್ಟು ಅರ್ಥ ಗೊತ್ತೇನು? ಅತಿ ಕಡಿಮೆ ಅಂದರೆ ವೇದಗಳಿಗೆ ಮೂರರ್ಥ ತುಂಬಿದ ಸಭೆ. ಇವತ್ತಿಗೆ ಅಡೂರು ಅಂತ ಒಂದು ಊರಿದೆ ಕೇರಳದೊಳಗೆ, ಅಡೂರು ಅಂತ ಒಂದು ಊರು, ಪಯಸ್ವಿ ನದಿಯ ತೀರ. ಅಲ್ಲಿಗೆ ಆಚಾರ್ಯರು ಬಂದರು. ಕಷ್ಟ ಊರಿನ ಜನ ಅಲ್ಲ, ಆಗಿನ ಕಾಲ ವಿದ್ವಾಂಸರು ತುಂಬಿದ್ದ ಕಾಲ ಅದು. ಒಂದು ಆಚಾರ್ಯರು ಬರ್ತಾರೆ ಅಂದರೆ ಜನ ಹುಚ್ಚಾವಡಿ ಜನ ಸೇರ್ತಿದ್ರಂತೆ. ಯಾಕೆಂದರೆ ಸರ್ವಶಾಸ್ತ್ರ ಪಾರಂಗತರು, ಪೂರ್ಣಪ್ರಜ್ಞರು ಅಂತ ಹೆಸರು ಮಾಡಿದವರು. ಎಲ್ಲ ಪಂಡಿತರು ಸೇರಿಬಿಟ್ಟು ಅದು ಅದರ ಜೊತೆ ವಿದ್ವತ್ ಸಭೆಯ ಅಕೇಶನ್ ಬೇರೆ ಆಗಿತ್ತು. ಎಲ್ಲ ಪಂಡಿತರು ಸೇರಿದ ಆಚಾರ್ಯರು ಕೂತ್ಕೊಂಡ್ರು. ಅವರು ನೋಡಲಿಕ್ಕೆ ಜನ ಬರ್ತಿದ್ರೆ, ಅಷ್ಟು ಸುಂದರರು ಶ್ರೀಮದ್ ಆಚಾರ್ಯರು. ನೋಡ್ಲಿಕ್ಕಂದ್ರೆ ಜನ ಸುಸ್ಮಿತೇಂದು ಮರ ವಿಂದ ಲೋಚನಂ ಸ್ವರ್ಣವರ್ಣಮತಿ ಭದ್ರ ಭಾಷಣಂ ವೀತ ಭೂಷಮಪಿ ವಿಶ್ವಭೂಷಣಂ ತಂಬಿ ಋಕ್ಷುರಲ ಮಾಪತ ಜನ ಜನ ಸಮುದ್ರದಂತೆ ಸೇರಿಬಿಟ್ರಂತೆ. ಆಚಾರ್ಯರು ಕೂತಿದ್ದಾರೆ. ಒಬ್ಬ ಬಂದ, ಆಚಾರ್ಯನ ಕೇಳಿಕೊಂಡ, ಐತರೇಯ ಮತ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯ ಸೂಕ್ತ ಭಾವಮಿತಿ ತಾವದು ವಾಚ. ಸ್ವಾಮಿ, ಐತರೇಯ ಶ್ರುತಿಯ ಅರ್ಥವನ್ನು ಕೇಳಬೇಕು ಅಂತ ಹೊರಟಿದ್ದೇವೆ, ಸ್ವಲ್ಪ ಹೇಳ್ತೀರಾ ಅಂತ ಒಬ್ಬ ಕೇಳಿದ. ನಮಗೆ ಐತರೇಯ ಏನು, ಈಶಾವಾಸ್ಯರು ಎಲ್ಲ ಒಂದೇ ನಮಗೆ, ಯಾವುದು ತಿಳಿಯೋದಿಲ್ಲ ಅದರಿಂದ ಯೋಚನೆಯೇ ಇಲ್ಲ. ಯಾವ್ದಾರ ಕೊಡಿ ಗೊತ್ತಿಲ್ಲ, ವ್ಯಾಪಾರ ಕೊಡಿ, ಏರಾರ ಕೊಡಿ ಅಂದ್ಬಿಡ್ದು ಗೊತ್ತೇ ಇಲ್ಲ ನಮಗೆ. ಅವನು ಯಾತಕ್ಕೆ ಕೇಳಿದ ಅಂದರೆ ಐತರೇಯ ಯಾವತ್ತು ಬಾರಿ ಸಟಲ್ಡ್ ಉಪನಿಷತ್ತು, ತುಂಬ ಕಷ್ಟ ಅರ್ಥವಾಗಲಿಕ್ಕೆ, ಏನು ಗೊತ್ತಾಗೋದಿಲ್ಲ. ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಗೊತ್ತಾದಾಗತ್ತೆ, ಏನೇನು ಗೊತ್ತಾಗೋದಿಲ್ಲ ಅಂಥ ಉಪನಿಷತ್ತು. ಅದಕ್ಕೆ ಅದರ ಅರ್ಥವನ್ನು ಹೇಳಿ ಅಂತ ಕೇಳಿದರೆ ತಕ್ಷಣ ಆಚಾರ್ಯ ಒಂದು ಅರ್ಥ ಹೇಳಿಬಿಟ್ಟು, ಸಕ್ಷ್ಣ ಅರ್ಥ ಹೇಳಿಬಿಟ್ಟು. ಅವನು ಯೋಚನೆ ಮಾಡಿದೆ, ಚೆನ್ನಾಗಿತ್ತು ಅರ್ಥ ಅದು. ಅವಾಗ ಅವನೇನು ಮಾಡಿದ, ಸ್ವಾಮಿ ಆಚಾರ್ಯರೇ, ನೀವು ಅರ್ಥ ಹೇಳಿದ್ದೀರಿ, ನಾವೊಂದು ಅರ್ಥ ತಿಳ್ಕೊಂಡಿದ್ದೇವೆ ಅಂತ ತಾನೊಂದು ಅರ್ಥ ಹೇಳಿದ ಅವನು ಪಾಪ. ತಕ್ಷಣ ಆಚಾರ್ಯ ಹೇಳಿದ್ರಂತೆ, ಎಷ್ಟು ವಿಶಾಲ ಹೃದಯ ಆಚಾರ್ಯರು, ಹೌದು ನೀನು ಹೇಳಿದ ಅರ್ಥ ಸರಿ ಅಂತ ಆಚಾರ್ಯ ಹೇಳಿದ್ದ. ನೀನು ಹೇಳಿದ್ದು ಸರಿ, ಆಯ್ತು ನೀವು ಹೇಳಿದ್ದು, ನಾನು ಹೇಳಿದ್ದು ಸರಿ ಅಂತ ಆಚಾರ್ಯ ಹೇಳಿ, ನಾನು ಹೇಳಿದ್ದು ಸರಿ, ನೀನು ಹೇಳಿದ್ದು ಸರಿ ಅಂತ ಆಚಾರ್ಯ ಹೇಳಿ. ಇದು ಇದ್ದತ್ ಪ್ರಪಂಚದಲ್ಲಿ ಈ ರೀತಿ ಒಪ್ಪೋದು ಭಾರಿ ದುರ್ಲಭ. ಎಷ್ಟು ಸರಿ ಹೇಳಿದ್ರು ತಪ್ಪು ಹುಡುಕೋದು ಮನುಷ್ಯನ ಪದ್ಧತಿ. ಆಚಾರ್ಯರು ಹಾಗಲ್ಲ, ತುಂಬ ಗುಣಗ್ರಾಹಿಗಳು. ನಿಮ್ದು ಅರ್ಥ ತಗೊಂಡಿದ್ದು ಸರಿ, ನಾನು ಹೇಳಿದ್ದು ಸರಿ ಅಂತ ಹೇಳಿದಾಗ ಅವನು ಕೇಳಿದರೆ ಅಂತ, ಅಲ್ಲ ಸ್ವಾಮಿ ನಿಮ್ಮದು ಸರಿ ನಮ್ಮದು ಸರಿ ಹಾಗೆ ಆಗುತ್ತೆ, ಒಂದೇ ವೇದ ವಾಕ್ಯಕ್ಕೆ ಎರಡು ಅರ್ಥ ಇರುತ್ತೋ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಇದು ವೇದ ವಾಕ್ಯ ಜ್ಞಾಪಕ ಇಟ್ಕೋ. ವೇದ ವಾಕ್ಯಕ್ಕೆ ಒಂದರ್ಥ ಎರಡರ್ಥ ಅಂತ ಕೇಳಬೇಡ, ವೇದ ವಾಕ್ಯಕ್ಕೆ ಅತಿ ಕಡಿಮೆ ಅಂದರೆ ಮೂರರ್ಥ ಇರುತ್ತೆ ಅಂತ ಆಚಾರ್ಯ ಹೇಳಿ. ತ್ರಯೋರ್ಥ ಸರ್ವ ವೇದೇಶು, ಮೂರರ್ಥ ಇರುತ್ತೆ ಒಂದೊಂದು ವೇದ ವಾಕ್ಯ, ಒಂದೊಂದು ವೇದ ವಾಕ್ಯಕ್ಕೂ ಮತ್ತೆ. ತಕ್ಷಣ ಅವನು ಆಶ್ಚರ್ಯಪಟ್ಟ, ಸ್ವಾಮಿ ಏನು ಮಾತಾಡ್ತೀರಿ, ಮೂರರ್ಥ ಇರೋದು, ಎರಡನೇ ಒಪ್ಪಲಿಕ್ಕೆ ತಯಾರಿಲ್ಲ, ಮೂರು ಹೇಗಿರುತ್ತೆ ಒಂದು ವಾಕ್ಯಕ್ಕೆ ಅಂದರೆ ನಿನಗೆ ಗೊತ್ತಿಲ್ಲವೇನಯ್ಯ, ವೇದಕ್ಕೆ ಮೂರರ್ಥ, ಮಹಾಭಾರತಕ್ಕೆ ಎಷ್ಟು ಅರ್ಥ ಗೊತ್ತಾ ಅಂತ ಕೇಳಿದರು. ಎಷ್ಟೊಂದು ಕೇಳಿದರೆ, ದಶಾರ್ಥ ಸರ್ವಭಾರತೆ, ಇಡೀ ಮಹಾಭಾರತದ ಪ್ರತಿ ಶ್ಲೋಕ ಶ್ಲೋಕಕ್ಕೆ ಅತಿ ಕಡಿಮೆ ಅಂದರೆ ಹತ್ತು ಅರ್ಥ ಇದೆ ಅಂತ ಆಚಾರ್ಯ ಹೇಳಿ. ಅತಿ ಕಡಿಮೆ ಅಂದರೆ ಹತ್ತು ಅರ್ಥ ಇದೆ. ಅವನಿಗೆ ಶಾಕ್ ಆಯ್ತು ಅವರಿಗೆಲ್ಲ ಕೂಡ. ಏನು ಮೂರೋ ಹತ್ತಾಯ್ತಲ್ಲ, ಒಂದೋ ಎರಡು, ಎರಡೋ ಮೂರು, ಮೂರೋ ಹತ್ತಾಯ್ತಲ್ಲ, ಈಗ ಏನು ಸ್ವಾಮಿ ಹತ್ತು ಅರ್ಥ ಇರುತ್ತೆ ಒಂದು ಗ್ರಂಥಕ್ಕೆ ಅಂದರೆ? ನೀನು ದಡ್ಡ, ಇನ್ನೂ ನಿನಗೆ ಗೊತ್ತಿಲ್ಲ ನಿನಗೆ, ಮಹಾಭಾರತದೊಳಗೆ ವಿಷ್ಣು ಸಹಸ್ರನಾಮ ಬರುತ್ತಲ್ಲ ಅದಕ್ಕೆ ಎಷ್ಟು ಅರ್ಥ ಗೊತ್ತ ಅಂತ ಕೇಳಿದ್ರಂತೆ. ಎಷ್ಟು ಅಂತ ಕೇಳಿದರೆ, ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ, ಒಂದೊಂದು ವಿಷ್ಣು ಸಹಸ್ರನಾಮದ ಒಂದೊಂದು ಮಾತಿಗೆ ಅತಿ ಕಡಿಮೆ ಅಂದರೆ ನೂರರ್ಥ ಅಂತ ಆಚಾರ್ಯ ಹೇಳ್ತಾರೆ. ಅತಿ ಕಡಿಮೆ ಅಂದರೆ ನೂರ, ನಮ್ಮ ಪ್ರಕಾರ ಒಂದು ಅರ್ಥನೂ ಇಲ್ಲ, ಅದಕ್ಕೆ ನೂರರ್ಥ ಉಂಟು ಅಂತ ಹೇಳ್ತಾರೆ ಆಚಾರ್ಯರು. ಈ ಮಾತು ಕೇಳಿದಾಗ ಸಭೆಗೆ ದಿಗ್ಭ್ರಾಂತಿ ಆಗೋಯಿತು. ಇವತ್ತಿಗೂ ಅಷ್ಟೇ, ಮದುವೆಗೆ ಓದಿದ್ರೆ ಇವತ್ತಿಗೂ ದಿಗ್ಭ್ರಾಂತಿನೇ ಆಗೋದು. ಒಂದು ಸಾಮಕ್ಕೆ ನೂರರ್ಥ ಇರುತ್ತಾ? ಹೌದು. ಆಗ ತಕ್ಷಣ ಅವರು ಕೇಳಿದರಂತೆ, ಸ್ವಾಮಿ ಹೇಳ್ತೀರಾ? ಉಳಿದವರು ಏನು ಹೇಳಿದ್ರೆ ಸಾಕಾಗಿತ್ತು, ನಾನು ಅರ್ಥ ಹೇಳೋದಿಲ್ಲ, ನಾನು ಆಧಾರ ಕೊಟ್ಟಿದ್ದೆ, ನೂರರ್ಥ ಇರುತ್ತೆ ಅಂತ ಆಧಾರ ಕೊಟ್ಟಿದ್ದೇನೆ, ಸ್ಕಂದ ಪುರಾಣದ ಮಾತದು. ತ್ರಯೋರ್ಥ ಸರ್ವವೇದೇಶು, ದಶಾರ್ಥ ಸರ್ವಭಾರತೆ, ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಇತಿ ಸ್ಕಾಂದವಚೋ ಯಸ್ಮಾತ್ ಅಂತ ಹೇಳಿದ್ದಾರೆ. ಸ್ಕಂದ ಪುರಾಣದ ಆಧಾರ ಕೊಟ್ಟರೆ ಮುಗಿದ ಮತ್ತೇನು ಮಾತಾಡೋಗಿಲ್ಲ. ಆಚಾರ್ಯ ಅಂದರಂತೆ, ನೀವು ತೋರಿಸ್ಬೇಕಾ? ನಾವು ತೋರಿಸ್ತೇವೆ ಅಂತ ಹೇಳಿದ್ದ. ನೂರರ್ಥ ಹೇಳ್ತೇವೆ ಬೇಕಾದ್ರೆ ಅಂತ ಹೇಳಿದ್ರಂತೆ. ತಕ್ಷಣ ಪಂಡಿತ ಎದ್ದ, ದಯವಿಟ್ಟು ಒಂದು ಶ್ಲೋಕಕ್ಕೆ ಅಂತ ಒಂದು ಪದಕ್ಕೆ ನೂರರ್ಥ ಹೇಳಿಬಿಡಿ ಸಾಕು ಅಂತೇಳಿ. ನೂರರ್ಥ ಹೇಳಿಬಿಡಿ. ತಕ್ಷಣ ಆಚಾರ್ಯ ಹೇಳ್ತಾ, ಓ ಹೇಳ್ತೇವೆ, ಆದರೆ ಒಂದು ಕರಾರು, ನೂರರ್ಥ ಹೇಳ್ತೇವೆ, ಆದರೆ ನಾನು ಸುಮ್ಮನೆ ಹೇಳೋದಿಲ್ಲ, ನಾನು ಹೇಳಿದ ಅರ್ಥಗಳನ್ನು ನೀವು ಒಪ್ಪಿಸಬೇಕಾಗಿದ್ದ ಹೇಳ್ತೇನೆ ಅಂತೇಳಿ. ಇನ್ನೊಂದು ನಿನ್ನ ನಾಮಕ್ಕೆ ಹೇಳಬೇಕು ಅಂತ ಆಚಾರ್ಯ ಕೇಳಿದ್ರು, ಒಪ್ಪಿಸಬೇಕಷ್ಟೇ, ಜಸ್ಟ್ ಒಪ್ಪಿಸಿಬಿಟ್ರೆ ಸಾಕು ಹೇಳಿಬಿಡ್ತೇನೆ ಅಂತ ಹೇಳಿದರೆ. ತಕ್ಷಣ ಅವ್ರು ಅಂದ್ಕೊಂಡ್ರೆ, ನೂರು ಹೇಳಲಿಲ್ಲ, ಒಪ್ಪಿಸೋ ಪ್ರಸಂಗನೇ ಬರಲಿಲ್ಲ ಅಂತ ಅವ್ರು ತಿಳ್ಕೊಂಡ್ರು. ಪಾಪ, ಏನೋ ಮಾತಿಗೆ ಅಂತ ಆಡ್ತಾ ಇದ್ದಾರೆ. ಆಗಲಿ ಆಚಾರ ಮತ್ತೆ ಹೇಳ್ತಾರೆ ಇನ್ನೊಂದು, ನೀನು ಒಬ್ಬನೇ ಒಪ್ಪಿಸ್ಬೇಕಾಗಿಲ್ಲ ಅಂತ ಹೇಳಿದೆ, ಒಬ್ಬನೇ ಒಪ್ಪಿಸ್ಬೇಕಾಗಿಲ್ಲ, ಜಾಯಿಂಟ್ ಎಫರ್ಟ್ಸ್ ಎಲ್ಲರೂ ಸೇರಿ ಒಪ್ಪಿಸ್ಬಿಟ್ರೆ ಸಾಕು, ಇಷ್ಟೆಲ್ಲ ಪಂಡಿತರು ಕೂತಿದ್ದೀರಲ್ಲ ಎಲ್ಲ ಸೇರಿ ಒಪ್ಪಿಸ್ಬಿಟ್ರೆ ಸಾಕು, ನೀವೇ ಗೆದ್ದಾಗ ಅಲ್ಲಿಗೂ ಕೂಡ ಅಂತ ಹೇಳಿದ್ರೆ ಅವರಿಗಂತೂ ಉಚ್ಚಾಬಟ್ಟೆ ಖುಷಿಯಾಯ್ತು. ಇವ್ರು ಹೇಳಲಿಕ್ಕೆ ಇಲ್ಲ, ಹೇಳಿ ಒಪ್ಪಿಸ್ಬಿಟ್ರೆ ಆಗೋಯ್ತಲ್ಲ ಸ್ವಾಮಿ, ಹೇಳಿಬಿಡಿ ಹೇಳಿಬಿಡಿ ಅಂತ ಹೇಳ್ತಾ ಆಚಾರ್ಯ ಶುರು ಮಾಡಿದ್ರೆ ಅಂತ ಹೇಳಲಿಕ್ಕೆ ಯಾವ ಪದಕ್ಕೆ ಹೇಳಬೇಕೀಗ, ಯಾವ್ದು ಆರಿಸ್ಕೊಂಡ್ಬಿಟ್ರೆ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತಾಗುತ್ತೆ, ಯಾವ್ದು ಆರಿಸ್ಕೊಂಡ್ಬಿಟ್ರೆ ನಾರಾಯಣ ಶಬ್ದ ಆಚಾರ್ಯ ಭಾರಿ ಪ್ರಿಯ ಅದನ್ನು ಹೇಳಿಬಿಟ್ಟಿದ್ರೆ ಹೇಳೋದಿಲ್ಲ. ಎಲ್ಲಿಂದ ಹೇಳಬೇಕು, ಎಲ್ಲಿಂದ ಅಷ್ಟು ಫಸ್ಟ್ ವರ್ಡೇ ಶುರು ಮಾಡೋದು ಯಾಕೆ, ವಿಶ್ವಮಿಷ್ಟರು ವಷಟ್ಕಾರೋ ಭೂತಹೋ ಹೋತ್ರು, ವಿಶ್ವ ಶಬ್ದ ಶುರು ಮಾಡಿದ್ದೇ ಕೆಲಸ. ವಿಶ್ವಪ್ರವೇಶನಾತ್ ವಿಷ್ಣು ವಿಶ್ವ ವಿನಾಶ್ರಯತೆ ಇತಿ ವಿಷ್ಣು ವಿನಾಶ್ರಯತೆ ಇತಿ, ನೋಡಿದ್ರೆ ನಿಮಗೆ ಅರ್ಥ ಆಶ್ಚರ್ಯ ಆಗಿಬಿಡುತ್ತೆ. ವಿಶ್ವ ಅಂದರೆ ಪೂರ್ಣ ಅಂತ ಅರ್ಥ, ಪರಮಾತ್ಮ ಪೂರ್ಣ ಅದಕ್ಕೆ ವಿಶ್ವ ಅಂತ ಕರೀತಾರೆ ಅವನನ್ನು. ಪರಮಾತ್ಮ ವಿನಾಶ್ರಯತೆ, ವಿ ಅಂದರೆ ಗರುಡ, ಶ್ರಯತೆಯಿಂದ ಹಾರತನ ಗಡಮೆ ಕೂತ್ಕೊಂಡು, ಗರುಡ ವಾಹನ ಅಂತ ಅರ್ಥ, ಗರುಡ ವಾಹನ ಅಂತ ಅದಕ್ಕೆ ಅರ್ಥ. ವಿ ಅಂದರೆ ವಾಯು ಅಂತ ಅರ್ಥ, ವಿನಾಶ್ರಯತೆ ವಾಯುವಾಹನ ಅಂತ ಮುಂದೆ ಅಲ್ಲೇ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲೇನೆ. ಒಂದೊಂದೇ ಹೇಳ್ತಾ 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 ಹೋದಂತೆ ಜನಕ್ಕೆ ಆಶ್ಚರ್ಯವಾಯ್ತು ಅಂತ ಆಚಾರ. 50 ಅರ್ಥ ಹೇಳಿದ್ರಂತಾಗಿ, 50 ಅರ್ಥವನ್ನು ಹೇಳಿದ್ರಂತೆ ಜನ ಎಲ್ಲ ಎದ್ರಂತೆ, ಸ್ವಾಮಿ ದಯವಿಟ್ಟು ನಿಲ್ಲಿಸಿಬಿಡಿ ಸಾಕು ಅಂದ್ರಂತೆ. ಈಗ ಇದರನ್ನು ಓವರ್ ಆಗೋಯ್ತು ಈಗಾಗಲೇ. ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮು. ನಿಮ್ಮ ಪ್ರತಿಭೆ ಪ್ರಳಯೋದಕದಂತೆ ಇದೆ, ನಮ್ಮ ಬುದ್ಧಿ ಬಾವಿಗಳಂತೆ ಇದೆ, ಯಾವ ಬಾವಿನೂ ಅಷ್ಟು ಪ್ರಳಯ ತಡ್ಕೊಳ್ಳೋದಕ್ಕಾಗೋದಿಲ್ಲ, ದಯವಿಟ್ಟು ನಿಲ್ಲಿಸಿ, ನೀವು ಮನುಷ್ಯರಲ್ಲ ದೇವತೆಗಳೂ ಅಲ್ಲ ದೊಡ್ಡ ದೇವತೆಗಳು ಅಂತ ಹೇಳೋದು. ದೇವತಾಸು ಅಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ, ದಯವಿಟ್ಟು ತಾವು ನಮಗೆ ಅನುಗ್ರಹ ಮಾಡಬೇಕು, ನಮ್ಮ ತಪ್ಪಾಯಿತು ಅಂತ ಒಪ್ಕೊಂಡ ತಕ್ಷಣ ಆಚಾರ್ಯರು ಅಷ್ಟು ಹೇಳಿದ್ದಿದೆಯಲ್ಲ ಅದು ಕಥೆಯಾಗಿ ಉಳ್ಕೊಂಡಿಲ್ಲ. ತಮ್ಮ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಸುಮಾರು 500 ನಾಮಗಳಷ್ಟು ನಾಮಗಳಿಗೆ ಅನೇಕ ಅರ್ಥಗಳು ಸರ್ವಮೂರ್ತದಲ್ಲಿ ಹೇಳಿದ್ದಾರೆ. ಇವತ್ತಿನ ದಿವಸ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ, ಅತ್ಯಂತ ಹೊಸ ಹೊಸ ಅರ್ಥಗಳು, ಊಹೆ ಮಾಡಲಿಕ್ಕೆ ಅಸಾಧ್ಯವಾದ ಅರ್ಥಗಳನ್ನು ಹೇಳ್ತಾ ಬರುತ್ತಾರೆ. ವಿಷ್ಣು ಸಹಸ್ರವನ್ನು ಬಾಯಲ್ಲಿ ಹೇಳಿ ಎಷ್ಟೋ ದಿನ ಗೊತ್ತಿರಬಹುದು, ಅರ್ಥ ಪ್ರಪಂಚ ಮಾತ್ರ ಗೊತ್ತಿದ್ದಿದ್ದು ಶ್ರೀಮದ್ ಆಚಾರ್ಯರಿಗೆ ಅಷ್ಟೇನೆ. ಆ ಮಾತನ್ನು ಕೇಳಿ ಸಭೆಗೆ ಸಭೆಗೆ ಶರಣಾಯಿತಂತೆ. ಆ ದೃಷ್ಟಾಂತ ಯಾತಕ್ಕೆ ಹೇಳಿದೆ ಅಂದರೆ, ಗೀತೆಯಲ್ಲಿ ಒಂದು ಭಾಷೆಗೊಂದು ಅರ್ಥ, ತಾತ್ವಿಕಕ್ಕೊಂದು ಅರ್ಥ ಹೇಳ್ತಾರಲ್ಲ, ಅದು ಹೇಗೆ ಸಂಭಾವ್ಯತ ಅಂತ ತಿಳ್ಕೊಂಡ್ಬಿಡಬೇಡಿ. ವಿಶ್ವದ ಇತಿಹಾಸದೊಳಗೆ ವೈದಿಕ ಸಾಹಿತ್ಯ, ಮಹಾಭಾರತ, ವಿಷ್ಣು ಸಹಸ್ರನಾಮಗಳೆಲ್ಲ ಎಷ್ಟು ವ್ಯಾಪಕವಾದ ಅರ್ಥ ಇದೆ ತೋರಿಸಿಕೊಟ್ಟಿತ್ತು. ಲೌಕಿಕದಲ್ಲಿ ನಮಗೆ ಅರ್ಥ ಆಗುತ್ತೆ, ಲೌಕಿಕದಲ್ಲಿ ನಮಗೆ ಅರ್ಥ ಆಗುತ್ತೆ. ಇವತ್ತು ಒಂದಿಷ್ಟೇ ಇಷ್ಟು ಚಿನ್ನ ಇಟ್ಕೊಂಡಿರ್ತಾರೆ, ಒಂದು ಚಿನ್ನವನ್ನು ಇಟ್ಕೊಂಡಿರ್ತಾನೆ, ಆಮೇಲೆ ಬೆಳ್ಳಿ ಇಟ್ಕೊಂಡಿರ್ತಾನೆ, ಕಬ್ಬಿಣ ಇಟ್ಕೊಂಡಿರ್ತಾನೆ, ಮೂರು ಒಂದು ಕೆ ಜಿ, ಒಂದು ಕೆ ಜಿ ಕಬ್ಬಿಣ, ಒಂದು ಕೆ ಜಿ ಸಿಲ್ವರ್ ಬೆಳ್ಳಿ, ಒಂದು ಕೆ ಜಿ ಚಿನ್ನ, ಮೂರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇದು ಅಂತ ತೊಗೊಂಡು ತೊಗೊಂಡ್ಬಿಟ್ಟು ಗತಿ ಏನಾಗುತ್ತೆ ನೋಡಿ ಅಂತ ಹೇಳಿ ನೋಡಂತೆ. ಎಲ್ಲ ಒಂದು 100,000 ಗ್ರಾಮ್ಸ್ತಾನೆ, ಕೆ ಜಿ ಅಂದರೆ 1,000 ಗ್ರಾಮ್ಸ್ತಾನೆ, ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ. ಆದರೆ ಒಂದೊಂದು ಚಿನ್ನದ ಗ್ರಾಮಿಗೆ ಎಷ್ಟು ಬೆಲೆ ಇದೆ ಲೆಕ್ಕ ಹಾಕಿ ಹೇಳ್ತಾರೆ, ಒಂದೊಂದು ಚಿನ್ನದ ಗ್ರಾಮಿಗೆ ಎಷ್ಟು ಬೆಲೆ ಇದೆ, 1,000 ರೂಪಾಯಿ ತಡ್ಕೊಂಡ್ಬಿಡುತ್ತೆ ಅದು. ಒಂದೊಂದು ಗ್ರಾಮ 1,000 ರೂಪಾಯಿ ತಡ್ಕೊಂಡ್ರೆ ಆ ಕಬ್ಬಿಣ 10-10 ರೂಪಾಯಿ ವಾಪಸ್ ಬರ್ತಾ ಇರ್ತದೆ ಅದ್ರ ಬೆಲೆ. ಅದ್ರ ಬೆಲೆ ಟನ್ ಗಟ್ಟಲೆ ನಡೀತೇವೆ, ಕೆ ಜಿ ಗಟ್ಟಲೆ ನಡೀತೇವೆ. ಚಿನ್ನವನ್ನು ಕೆ ಜಿ ಗಟ್ಟಾಡಿದ್ರೆ ಇನ್ನು ಯಾರು ಹೇಳ್ಕೊಂಡು ಹೋಗ್ತಾರೆ ಸರ್ಕಾರದವರು, ಅದೆಲ್ಲಕ್ಕೆ ಆಗೋದಿಲ್ಲ. ಕೆ ಜಿ ಗಟ್ಟಲೆ ಚಿನ್ನ ಇಟ್ಕೊಳ್ಳೋದಕ್ಕೆ ಎಲ್ಲಿಂದ ಬಂತು ಫಸ್ಟ್ ಕೇಳ್ತಾನೆ, ಟನ್ ಗಟ್ಟಲೆ ಕಬ್ಬಿಣ ಇದ್ರೆ ಕೇಳೋದಿಲ್ಲ ಹೋಗಂತ ಹೇಳಿಬಿಡ್ತಾರೆ. ಚಿನ್ನದ ಬೆಲೆ ಗ್ರಾಮಗಟ್ಟಲೆ ಲೆಕ್ಕ ಅಂತ ಹೇಳಿ ವಿಷ್ಣು ಸಹಸ್ರನಾಮ ಗ್ರಾಮ ನಾಮ ನಾಮಗಟ್ಟಲೆ ಹುಡುಕ್ತಾ ಹೋಗಿ ಭಗವಂತನ ಒಂದೊಂದು ನಾಮಕ್ಕೆ ಎಷ್ಟು ಅರ್ಥ ಇದೆ ಅಂದರೆ, ಚಿನ್ನದ ಬೆಲೆ ಹೇಗೋ ಭಗವಂತನ ನಾಮದ ಬೆಲೆ ಹೇಗೆ, ಚಿನ್ನದ ಬೆಲೆ ಹೇಗೋ ಭಗವಂತನ ನಾಮದ ಬೆಲೆ ಹೇಗಿದೆ. ಈ ರೀತಿಯಾದ ಅರ್ಥ ವೈಭವ ಜಗತ್ತಿನ ಬೇರೆ ಯಾವುದೇ ಸಹಸ್ರನಾಮಕ್ಕೂ ಇಲ್ಲ, ಆದ್ರಿಂದಾಗಿನೇ ವಿಷ್ಣು ಸಹಸ್ರನಾಮ ಅತಿ ದೊಡ್ಡದು ಅಂತ ಸಹಸ್ರನಾಮ ಹೊಂದಿರತಕ್ಕಂಥ ವಿಷ್ಣು ಸರ್ವೋತ್ತಮ ಅಂತ ಆಚಾರ್ಯರು ಸಾರಿದಾಗ ಸಭೆ ಬಹಳ ಆಶ್ಚರ್ಯಪಟ್ಟು ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ ಅಂತ ಕೊಂಡಾಡಿದರಂತೆ. ಆ ಸಮಯಕ್ಕೆ ಆಚಾರ್ಯರು ಬಿಡಲಿಲ್ಲ ಅವರು, ಸ್ವಾಮಿ ಏನೋ ನಿಮ್ಮನ್ನು ಏನೋ ತಿಳ್ಕೊಂಡಿದ್ವಿ, ದಯವಿಟ್ಟು ತಾವು ಬಂದಿದ್ದೀರಿ ನಮ್ಮ ಊರಿಗೆ, ಇಲ್ಲೇ ತಮ್ಮ ಭಿಕ್ಷೆ ಆಗಬೇಕು, ಇಲ್ಲೇ ಭಿಕ್ಷೆ ಆಗಬೇಕು ಪೂಜೆ ಆಗಬೇಕು ಅಂದರೆ ಆಚಾರ್ಯ ಅಂದ್ರಂತೆ, ನಾವಿಲ್ಲಿ ಊಟ ಮಾಡೋದಿಲ್ಲ ಅಂದ್ರೆ ತಕ್ಷಣ ಇಲ್ಲಿ ಊಟ ನಿಮ್ಮೂರಲ್ಲಿ ಊಟನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾತಕ್ಕೆ, ನಿಮ್ಮ ಊರ ದೇವಸ್ಥಾನ ವಿಷ್ಣು ದೇವಸ್ಥಾನನೇ ಇಲ್ಲ, ಇಲ್ಲಿ ಹೇಗೆ ಊಟ ಮಾಡೋದು ಅಂತ ಕೇಳ್ತಾರೆ. ಇವತ್ತು ಹೋಟ್ಲಲ್ಲಿ ಊಟ ಮಾಡಿ ಏನು ಅರ್ಥ ಆಗುತ್ತೆ ಅವೆಲ್ಲ ಕೂಡ, ಯಾವ ದೇವಸ್ಥಾನ ಇಲ್ಲ, ಕ್ಲಬ್ನಲ್ಲಿ ಊಟ ಮಾಡೋ ನೀವೆಲ್ಲ ಅರ್ಥನೇ ಆಗೋದಿಲ್ಲ. ವಿಷ್ಣು ದೇವಸ್ಥಾನ ಇಲ್ಲ ಹೇಗೆ ಊಟ ಮಾಡೋದು, ದೇವರು ನೈವೇದ್ಯ ಮಾಡಿದ್ರೆ ಹೇಗೆ ಊಟ ಮಾಡೋದು ಅಂತ ಕೇಳಿದ್ರೆ ತಕ್ಷಣ ಅವರಿಗೆ ಆಶ್ಚರ್ಯವಾಯಿತು. ಸ್ವಾಮಿ ನಿಮ್ಮ ಊಟ ಆಗಲೇಬೇಕು, ಇಲ್ಲವೋ ನಮ್ಮ ಊರಿಗೆ ಒಳ್ಳೇದಾಗೋದಿಲ್ಲ, ನಿಮ್ಮ ಊಟ ಆಗಲೇಬೇಕು, ವಿಷ್ಣು ದೇವಸ್ಥಾನ ಬೇಕಲ್ಲ. ತಕ್ಷಣ ಅವರಿಗೆ ಆಚಾರ್ಯ ಪ್ರಾರ್ಥನೆ ಮಾಡ್ತಾರೆ ಆಚಾರ್ಯರಿಗೆ, ಸ್ವಾಮಿ ನೀವು ಏನು ಬೇಕಾದ್ರೂ ಮಾಡಿ ಅನುಕೂಲ ಮಾಡಿಕೊಡ್ತೇವೆ, ವಿಷ್ಣು ದೇವಸ್ಥಾನ ಮಾಡಿಬಿಡಿ ಇಲ್ಲಿ ಈಗ, ದಯವಿಟ್ಟು ಊಟ ಮಾಡಿಕೊಂಡು ಹೋಗು. ತಕ್ಷಣ ಅವರು ವ್ಯವಸ್ಥೆ ಮಾಡಿದರಂತೆ. ಆಚಾರ್ಯ ವಿಷ್ಣು ದೇವತಾ ವಿಗ್ರಹವನ್ನು ಪ್ರತಿಷ್ಠಾಪನೆ ತುಂಬ ಜನ ಗೊತ್ತಿಲ್ಲ, ಮಧ್ವಾಚಾರ್ಯರು ಕೃಷ್ಣ ಪ್ರತಿಷ್ಠಾಪನೆ ಉಡುಪಿಯಲ್ಲಿ ಮಾಡಿರೋದು ಗೊತ್ತಿದೆ, ಆದರೆ ಅಡೂರಿನೊಳಗೆ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಚಾರ್ಯ. ಇವತ್ತಿಗೂ ಬಹಳ ಸುಂದರವಾದ ವಿಗ್ರಹ ಅದು ಆಚಾರ್ಯ. ಆ ಊರಿನ ಜನ ಯಾರು ಕೇಳಿದ್ರೆ ಹೇಳ್ತಾರೆ, ಮಧ್ವಾಚಾರ್ಯ ಬಂದು ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಅಂತ ಕಥೆಯನ್ನೆಲ್ಲ ಅವ್ರು ಹೇಳ್ತಾರೆ ಅಂತ ಗೊತ್ತಾದರೆ, ಇವತ್ತಿಗೂ ಕೂಡ ವಿಷ್ಣು ಸಹಸ್ರ ವಿಷ್ಣುವಿನ ವಿಷ್ಣು ಸಹಸ್ರ ನಮಗೆ ಅರ್ಥ ಹೇಳಿದರು, ವಿಷ್ಣು ವಿಗ್ರಹ ಪ್ರತಿಷ್ಠಾಪನೆ ಕೂಡ ಮಾಡಿಬಿಟ್ರು. ವಿಷ್ಣು ಸಹಸ್ರನಾಮದ ಅರ್ಥವನ್ನ ಮನಸ್ಸಿನ ಒಳಗೆ ಪ್ರತಿಷ್ಠಾಪನೆ ಮಾಡಿದರು. ವಿಷ್ಣುವಿನ ವಿಗ್ರಹವನ್ನ ಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡಿದರು. ಪಯಸ್ವಿ ನದಿಯ ತೀರ ಅಪೂರ್ವವಾದ ಭಾರಿ ದೊಡ್ಡ ದೇವಸ್ಥಾನ, ಸಾವಿರಾರು ಜನ ಕೂಡಷ್ಟು ಪ್ರಕಾರ ಇವತ್ತಿಗೂ ಇದೆ ದೇವಸ್ಥಾನ, ಮಹಾಲಿಂಗೇಶ್ವರ ದೇವಸ್ಥಾನ ಅಲ್ಲಿದೆ. ಅಲ್ಲಿ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಎಲ್ಲೆಲ್ಲಿ ಶೈವ ದೇವಸ್ಥಾನಗಳಿತ್ತೋ ಅದರಲ್ಲಿ ವಿಷ್ಣು ದೇವಸ್ಥಾನಗಳನ್ನು ನಿರ್ಮಾಣ ನೋಡಿ, ಶಿವದೇವಸ್ಥೆ ತೆಗೆದಾಕ್ರಿ ಅಂತ ಆಚಾರ್ಯ ಹೇಳಿಲ್ಲ, ಶಿವನ ನಿಮಗೆ ತೆಗೆದಾಕಿಬಿಡಿ ವಿಷ್ಣು ಪ್ರತಿಷ್ಠಾಪನೆ ಅಂತ ಹೇಳಲಿಲ್ಲ. ಇವರಿಗೆ ಗೊತ್ತಿಲ್ಲ ಅನೇಕರಿಗೆ, ವೈಷ್ಣವ ಸಾಹಿತ್ಯದೊಳಗೆ ಶಿವನಿಗೆ ಒಳ್ಳೆಯ ಸ್ಥಾನ ಇದೆ. ವೈಷ್ಣವ ಸಾಹಿತ್ಯದಲ್ಲಿ ಶಿವನ ಸ್ಥಾನ ಒಳ್ಳೆಯ ಸ್ಥಾನ ಇದೆ. ಮನೋನಿಯಾಮಕ ಅಂತ ಆರಾಧನೆ ಮಾಡ್ತೇವಾದ್ರಿಂದ ಶಿವನ ಸ್ಥಾನವನ್ನು ಆಚಾರ್ಯ ತೆಗಿಲಿಲ್ಲ, ಆದರೆ ವಿಷ್ಣುವನ್ನು ಆರಾಧನೆ ಮಾಡಲೇಬೇಕು ಅಂತ ತೋರಿಸಿಕೊಟ್ಟು. ಆದ್ದರಿಂದ ವೈಷ್ಣವರಿಗೆ ವಿಷ್ಣು ವಿಷ್ಣು ಹೇಗೆ ಸರ್ವೋತ್ತಮತ್ವೇನ ಪೂಜ್ಯನೋ ಶಿವ ಹಾಗೆ ಮನೋನಿಯಾಮಕನ ಪೂಜ್ಯನಾಗಿದ್ದಾನೆ ತೋರಿಸಿಕೊಡ್ತಾ ಆಚಾರ ಸೌತ್ ಕೇರಳದಲ್ಲಿ ಬರೀ ಶಿವದೇವಸ್ಥಾನೇ ಜಾಸ್ತಿ ಇರೋದು. ತುಂಬ ಕಡೆಗೆ ಆಚಾರ್ಯರು ಸಾಲಿಗ್ರಾಮಗಳನ್ನು ಇಡ್ತಾ ಸಾಲಿಗ್ರಾಮವನ್ನು ಇಟ್ಟು ಶಿವನ ಪೂಜೆ ಮಾಡಿದರೆ ಶಿವ ಅನುಗ್ರಹ ಮಾಡೋ ಹಾಗೆ ಬರೀ ಮಾಡೋದಿಲ್ಲ. ಬರೀ ಶಿವ ಅನುಗ್ರಹ ಮಾಡೋದು ತನ್ನಷ್ಟೇ ಪೂಜೆ ಮಾಡಿಬಿಟ್ಟು ಭಸ್ಮಾಸುರನೇ ಮಾಡದೆ ಮಾಡ್ತಾನೆ, ನಮಗೆ ಗೊತ್ತು ಹೇಗೆ ಮಾಡ್ದೆ ಅಂತ ಗೊತ್ತಿದೆ. ರಾವಣನೇ ಮಾಡದೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಶಿಶುಪಾಲಾದಿನ ಮಾಡದೆ ಮಾಡ್ತಾರೆ. ಆದರೆ ಯಾರು ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾರೋ ಅವ್ರಿಗೆ ಅರ್ಜುನನಿಗೆ ಮಾಡದೆ ಮಾಡ್ತಾರೆ, ಪಾಶುಪತಾಸ್ತ್ರವನ್ನು ಕೊಟ್ಟು ಸಂರಕ್ಷಣೆ ಮಾಡಿದರಲ್ಲ, ಮಾರ್ಕಂಡೇಯರೇ ಮಾಡದೆ ಮಾಡ್ತಾರೆ, ಚಿರಂಜೀವಿತ್ವವನ್ನು ಕೊಟ್ಟು ಬಿಡ್ತಾರೆ. ಈ ಕಥೆ ಗೊತ್ತಾರೆ, ಒಬ್ಬನೇ ಶಿವ ವಿಷ್ಣು ಭಕ್ತನಾದವನು ಅದನ್ನು ಆರಾಧನೆ ಮಾಡಿದರೆ ಕೊಡೋ ಸಿದ್ಧಿ ಹೀಗೆ ಇದು ಹೀಗೆ ಅಂತ ಅಪೂರ್ವವಾದಂಥ ಸಿದ್ಧಿಯನ್ನು ಗಳಿಸಿ ಇದರ ಇತಿಹಾಸವಾಗಿ ದಾಖಲೆಯಾಗಿದೆ ಎಂದು ಗೊತ್ತಾದರೆ ವಿಷ್ಣು ಸಹಸ್ರನಾಮದ ಅನೇಕ ಅರ್ಥಗಳು ಗೊತ್ತಾಯಿತು. ಇಲ್ಲಿ ಹೇಳಬೇಕಾದ ಮುಖ್ಯ ಅರ್ಥ ಇಷ್ಟು. ಗೀತೆ ಬರೀ ಎರಡರ್ಥ ಅಲ್ಲ, ಮಹಾಭಾರತಕ್ಕೆ ಹತ್ತರ್ಥ ಅಂತ ಹೇಳಿದರಲ್ಲ, ಮಹಾಭಾರತದಲ್ಲಿ ಗೀತೆ ಬರುತ್ತಲ್ಲ ಅದು ಹತ್ತರ್ಥಗಳು ಉಂಟು, ಅತಿ ಕಡಿಮೆ ಅಂದರೆ ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ಅಷ್ಟು ಉಂಟು. ಅದಕ್ಕೆ ವಿಷ್ಣು ಸಹಸ್ರನಾಮ ವಿಷ್ಣು ಗೀತಾ ಎರಡು ಈಕ್ವಲ್ ಆದ್ದರಿಂದ ಅದಕ್ಕೂ ನೂರರ್ಥ ಉಂಟು. ಅನೇಕ ಬಾರಿ ಓದ್ತಾ ಓದ್ತಾ ಹೋದರೆ ಆಗ ನಮಗೆ ಅರ್ಥ ಆಗುತ್ತೆ. ಬರೀ ಕರ್ಮಣ್ಯವಾಧಿಕಾರಸ್ಥೆ ಒಂದೇ ಶೋಕಕ್ಕೇನೆ ಹತ್ತಿಪ್ಪತ್ತರ್ಥ ಅರ್ಥಗಳನ್ನು ಹೇಳ್ಬೋದು. ಆಚಾರ್ಯರ ಭಾಷ್ಯವನ್ನು ಓದಿದವರಿಗೆ ಅಷ್ಟು ಅರ್ಥ ಹೇಳೋದಕ್ಕೆ ಸಾಧ್ಯ ಅಂತ ಗೊತ್ತಾದರೆ ಈ ಶ್ಲೋಕಕ್ಕೆ ಆಚಾರ್ಯ ಹೇಳಿದ ಮೂರು ಅರ್ಥಗಳು ಉಂಟಲ್ಲ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ಮಿಹ ವೈರಿಣಂ. ಮುಂದೆ ಹೇಳ್ತಾನೆ, ಯಥೋ ಧೂಮೇನಾವೃಯತೆ ವನ್ನಿ ಯಥಾದರ್ಶೋ ಮಲೇನ ಚ ಗರ್ಭೇ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಇದಂ ಅಂದ್ರೆ ಏನರ್ಥ, ಜೀವಜಾತಂ ಅಂತ. ಜೀವರ ಗುಂಪು ಈ ರೀತಿ ಆವರಿಸಲ್ಪಟ್ಟಿದೆ. ಇನ್ನೂ ಅನೇಕ ಅರ್ಥಗಳುಂಟು. ಈ ಮೂರರ್ಥ, ಈ ವಿಶೇಷವಾದ ಎರಡು ಅರ್ಥದೊಳಗೆ ಸಾತ್ವಿಕರನ್ನಾವರಿಸೋ ರೀತಿ ಬೇರೆ, ತಾಮಸರನ್ನಾವರಿಸೋ ರೀತಿ ಬೇರೆ, ರಾಜಸರನ್ನಾವರಿಸೋ ರೀತಿ ಬೇರೆ. ಜೊತೆಗೆ ಈ ದೇವರನ್ನು ಜಗತ್ತನ್ನು ತನ್ನನ್ನು ಆವರಿಸೋ ರೀತಿ ಬೇರೆ. ಈ ಮೂರನ್ನು ಕಾಮ ಆವರಿಸುತ್ತೆ, ಕಾಮ ಒಳಗಿದೆ. ಆದ್ದರಿಂದ ಅದನ್ನು ನಮ್ಮ ಕೈಲೇ ಓಡಿಸೋದಷ್ಟು ಸುಲಭ ಅಲ್ಲ ಅಂತ ಹೇಳಿಬಿಟ್ಟು. ಕಾಮವನ್ನು ತೆಗೆಯೋದಷ್ಟು ಸುಲಭ ಅಲ್ಲ. ಕ್ಯಾನ್ಸರ್ ಗಡ್ಡೆ ಹೊಟ್ಟೆಯೊಳಗಾಗಿರುತ್ತೆ, ತಾನೇ ತಗೊಳಕ್ಕೆ ಬರುತ್ತಾ ಅವನಿಗೆ ಸಾಧ್ಯ ಇಲ್ಲ. ಗಡ್ಡೆ ಇರೋದು ಹೊಟ್ಟೆಯೊಳಗೆ, ಅದು ವೈದ್ಯ ತೆಗಿಬೇಕು. ಇವು ತಗೊಳಕ್ಕೆ ಆಗೋದಿಲ್ಲ ಅದನ್ನು. ಇವತ್ತು ಹೃದಯದ ಆಪರೇಷನ್ ತಾನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಹಾರ್ಟ್ ಸ್ಪೆಷಲಿಸ್ಟೇ ತನ್ನ ಹೃದಯ ತಾನು ಆಪರೇಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಮಗಾಗೋದಿಲ್ಲ ಅಲ್ಲ, ಹಾರ್ಟ್ ಸ್ಪೆಷಲಿಸ್ಟ್ಗೆ ಆಗೋದಿಲ್ಲ, ಇನ್ನೊಬ್ಬನೇ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಹೃದಯದೊಳಗೆಲ್ಲ ನಮ್ಮ ಸ್ವರೂಪದೊಳಗೆ ಈ ರೀತಿ ಮೆತ್ತಿರತಕ್ಕಂಥ ಕಾಮ ಇದೆಯಲ್ಲ, ಇದನ್ನು ತೆಗಿಬೇಕಾದರೆ ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ನಮ್ಮ ಹೊಟ್ಟೆ ನೋವಾದಾಗಲೇ ಎಷ್ಟು ಕಷ್ಟಪಡುತ್ತೆ ನಾವೀಗ. ಈ ಕಾಮ ನಮ್ಮನ್ನು ಅಷ್ಟು ಪೀಡಿಸ್ತಾ ಇದೆ. ಈ ಕಾಮವನ್ನು ಹೇಗೆ ಗೆಲ್ಲಬೇಕು ಅನ್ನೋದು ಪುರಂದರದಾಸರು ಹೇಳ್ತಾರೆ, ರಾಮನಾಮವ ನುಡಿ ನೋಡಿ ಕಾಮಕ್ರೋಧವ ಬಿಡಿ ಬಿಡಿ. ಇವತ್ತು ರಾಮನಾಮದ ಮಹತ್ವ ಹೇಳಬೇಕು ಅಂತ ಹೇಳಿದ್ರಲ್ಲ, ಈ ಕಾಮವನ್ನು ಗೆಲ್ಲಲಿಕ್ಕೆ ರಾಮ ನಮಗೆ ಬೇಕೇ ಬೇಕು ಅಂತ ಅರ್ಥ. ಕಾಮವನ್ನು ಗೆಲ್ಲಲಿಕ್ಕೆ ರಾಮ ನಮಗೆ ಬೇಕು. ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ. ರಾಮನಾಮವನ್ನು ನುಡಿದರೆ ಕಾಮಕ್ರೋಧ ಹೋಗುತ್ತೆ, ಅದು ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ಎಲ್ಲಿವರೆಗೂ ರಾಮ ರಾಮ ಅನ್ನೋದಿಲ್ಲ ಅಲ್ಲಿವರಿಗೆ ಕಾಮ ಕಾಮ ಅನ್ನೋದು ಗಂಟು ಬಿದ್ದೇ ಇರುತ್ತೆ. ಕಾಮದೊಳಗೆ ಎರಡು ಕಾಮ ಇದೆ ಅಂತ ಹೇಳಿದ್ದೆ, ದುಷ್ಕಾಮ ಬೇರೆ, ಸಾತ್ವಿಕ ಕಾಮ ಬೇರೆ. ದುಷ್ಟಕಾಮ ಸುಟ್ಟು ಹೋಗಬೇಕು, ಸಾತ್ವಿಕ ಕಾಮ ಅಧೀನದಲ್ಲಿರಬೇಕು. ಸಾತ್ವಿಕ ಕಾಮ ಅಧೀನದಲ್ಲಿರಬೇಕು, ದುಷ್ಟಕಾಮ ಸುಟ್ಟು ಹೋಗಬೇಕು, ಅದಕ್ಕೆ ರಾಮ ಬೇಕು. ಆದರೆ ರಾಮ ಅಂತ ಒಂದ್ಸತ್ತೆ ಅಂದರೆ ಸಾಲದು. ಸ್ವತಃ ರಾಮದೇವರ ಮಹತ್ವ ಯಾರಿಗೆ ಗೊತ್ತು ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರಾಖಂಡ ಪದ್ಮಪುರಾಣದಲ್ಲಿ ಹೇಳುತ್ತಾರೆ. ಇವತ್ತಿಗೂ ಶ್ಲೋಕ ಜಗತ್ಪ್ರಸಿದ್ಧವಾದ ಶ್ಲೋಕ. ಪಾರ್ವತಿದೇವಿ ಕೇಳ್ತಾರೆ, ಶಿವ ಏನೋ ಯಾವಾಗಲೂ ಅಂತ ಇರ್ತೀರಲ್ಲ ನೀವೀಗ, ಚೂಟಿ ಆಡಿಸ್ತಾನೇ ಇರ್ತೀರಲ್ಲ ಅಂತ ಕೇಳಿದರೆ ಪದ್ಮಕಾಂಡ ಇವತ್ತಿಗೂ ಹಾಗೆ ಸಿಗುತ್ತೆ ವಾಕ್ಯಗಳಲ್ಲಿ, ಏನೋ ಅಂತ ಇರ್ತೀರಿ ಯಾವಾಗಲೂ ಕೂಡ, ಏನು ಅಂತ ಕೇಳುತ್ತಾರೆ. ಆಗ ಪಾರ್ವತಿ ಯಾರಿಗೂ ಹೇಳಬೇಡ, ನಾನೇನು ಹೇಳ್ತೇನೆ ಗೊತ್ತಾ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ 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 ರಾಮೇತಿ ರಮೇ ರಾಮೇ ಮನೋರಮೇ ರಾಮ ರಾಮ ರಾಮ. ಯಾವಾಗಲೂ ರಾಮ 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 ಅಂತಲೇ ಇರ್ತೇನೆ. ಇರಿ ಸದಾಕಾಲವೂ ನಾನು ರಾಮನ ಧ್ಯಾನ ಮಾಡ್ತಾ ಇರ್ತೇನೆ. ಮೂರು ಸರ್ತಿ ರಾಮ ಅಂದರೆ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. 13 ಕೋಟಿ ರಾಮನಾಮದ ಯಜ್ಞ ಮಾಡ್ತೇವೆ ಅಂತ ಹೇಳಿದರು. ಅಲ್ಲಿ ಹೇಳ್ತಾರೆ ಮೂರು ಸರ್ತಿ ಅಂದರೆ ಏನಾಗುತ್ತೆ ಅಂತ ಹೇಳ್ತಾರೋ. ಮೂರು ಸರ್ತಿ ರಾಮ 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 ಅಂದರೆ ಏನಾಗುತ್ತೆ? ಸಹಸ್ರನಾಮ ತತ್ತುಲ್ಯಂ ಅದು ಸಾವಿರ ವಿಷ್ಣು ಸಹಸ್ರನಾಮ ಆಗುತ್ತೆ ಅಂತ ಹೇಳಿಬಿಡುತ್ತೆ. ರಾಮ ರಾಮ ಅಂತ ಮೂರು ಸರ್ ತಂದು ಬಿಟ್ಟರೆ ಅದು ವಿಷ್ಣು ಸಹಸ್ರನಾಮ ಆಗಿಬಿಡುತ್ತೆ. ನಮಗೇನು ಒಳ್ಳೆ ನಮಗೇನು ಸಾವಿರ ಏನು ಲಕ್ಷ ಏನು ಯೋಚನೆ ಇಲ್ಲ, ಹೇಗಾಗತ್ತೆ ಅಂತ ಪ್ರಶ್ನೆ ಬೇಕಲ್ಲ. ಅಲ್ಲಿ ತೋರಿಸ್ತಾರೆ ಹೇಗಾಗತ್ತೆ ಅಂತ ತೋರಿಸಿಕೊಡ್ತಾರೆ. ರಾಮ 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 ಹೇಗೆ ಅನಿಸ್ಬೇಕು ಗೊತ್ತೇನು. ರಾಮ ಅನ್ನೋದು ರಕಾರ ಇದೆ, ರಾ ಅಂಬೋದು ಎರಡನೇದು, ಯಾರ ಲಾಭ ಬರುತ್ತಲ್ಲ ಯಾರ ರಾ ಅಂದರೆ ಎರಡನೇದು, ಮಾ ಅಂತಿದೆಯಲ್ಲ ಪಾಪ ಪಾಪ ಮ ಐದನೇದದು. ಸೊ ರಾ ಮಾ ಅಂದರೆ ಎರಡು ಇಂಟು ಐದು ಹತ್ತು ಆಯ್ತಲ್ಲಿ, ರಾಮ ಅಂದರೆ ಹತ್ತು ಅಂತ ಅರ್ಥ. ಎರಡನೇ ಸರ್ತ ರಾಮ ಅಂದರೆ ನೂರು ಅಂತ ಅರ್ಥ. ಮೂರನೇ ಸರ್ತ ರಾಮ ಅಂದರೆ ಸಾವಿರ ಅಂತ ಅರ್ಥ. ಆದ್ದರಿಂದ ರಾಮ 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 ಅಂದ್ಬಿಟ್ಟು ಸಾವಿರ ಆಗೇ ಬಿಡುತ್ತಾಗ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋ ರಮೇ. ಆದ್ದರಿಂದ ಅದು ನ್ಯೂಮರಿಕಲಿ ಕರೆಕ್ಟ್ ಆಯ್ತು. ಮತ್ತೆ ನಾಮದ ಮಹತ್ವದಲ್ಲೂ ಮೂರು ಸಾವಿರ ಸರ್ತಿ ಆಗುತ್ತೆ, ನ್ಯೂಮರಿಕಲಿಯೂ ಸಾವಿರ ಸರ್ತಿ ಆಗುತ್ತೆ ಅಂತ ಗೊತ್ತಾದರೆ ನಮ್ಮ ಹಿಂದಿನವರು ಏನು ಹೇಳಿರ್ತಾರೋ ಸುಮ್ಮನೆ ಹೇಳಬೇಕು ಅಂತ ಹೇಳಿದ್ದಲ್ಲ, ಅರ್ಥ ಇಟ್ಕೊಂಡು ಹೇಳಿರ್ತಾರೆ ಅಂತ ಸಾಕ್ಷಿ ಅದು. ಈಗ ಸಾವಿರ ನಾಮ ಆಗುತ್ತೆ, ಮೂರು ಸರ್ತಿ ಅಂದರೆ ಸಾವಿರ ಆಗೋದಾದರೆ ಇನ್ನು ಹದಿಮೂರು ಕೋಟಿ ಜಪ ಮಾಡಿದಾಗ ಎಷ್ಟು ಪುಣ್ಯ ಬರಬಹುದು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ರಾಮನಾಮದ ಜಪ, ರಾಮನಾಮದ ಹಿರಿಮೆಯನ್ನು ಅದನ್ನು ತಿಳಿದು ಮಾಡಬೇಕು. ಸುಮ್ಮನೆ ಮಾಡಿದರಲ್ಲ. ರಾಮ ರಾಮ ರಮತೇತಿ ರಾಮ, ಅನ್ಯಾನ್ ರಮಯತೀತಿ ರಾಮ, ಸದಾ ಆನಂದಪೂರ್ಣನಾಗಿದ್ದಾನಲ್ಲ ಅದಕ್ಕೆ ರಾಮ ಅಂತ ಕರೀತಾರೆ. ಸದಾ ಆನಂದಪೂರ್ಣನಾಗಿ ಭಗವಂತ ಇರೋದಕ್ಕೆ ಅವನಿಗೆ ಆನಂದಮಯೋ ಅಭ್ಯಾಸ. ಒಂದೇ ವಂದ್ಯಂ ಸದಾನಂದಂ ರಾಮ 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 ಅಂತ ಕರೀತಾರೆ. ಅದು ಅಷ್ಟೇ ಅಲ್ಲ, ಅನ್ಯಾನ್ ರಮಯತೀತಿ ರಾಮ, ತಾನು ಆನಂದವಾಗಿದ್ದಾನೆ, ತನ್ನ ನೋಡಿದವರನ್ನ ಹತ್ತಿರ ಬಂದವರನ್ನ ಆನಂದ ಪಡಿಸಿಬಿಡ್ತಾನೆ, ಅದಕ್ಕೆ ರಾಮ ಅಂತ ಇನ್ನೊಂದು ಹೆಸರದು. ಒಂದೇ ಹೆಸರು ಎರಡು ಅರ್ಥಗಳು. ತಾನು ಸುಖವಾಗಿದ್ದಾನೆ ರಾಮ, ತನ್ನ ಹತ್ತಿರ ಬಂದವರು ಸುಖವಾಗಿಡಿಸ್ತಾನೆ ಅದಕ್ಕೆ ರಾಮ, ತಾನು ಸುಖವಾಗಿದ್ದಾನೆ ಹತ್ತಿರ ಬಂದ ಬೇರೆ ಡಾಗ್ಸ್ ಆಗ್ತಾನೆ. ಇದಲ್ಲ, ನನ್ನ ಹತ್ರ ಯಾರು ಬರಬೇಡಿ ನಾನು ಆರಾಮಾಗಿರ್ತೇನೆ, ಇದಲ್ಲ. ತಾನು ಆರಾಮಾಗಿದ್ದಾನೆ ಹತ್ತಿರ ಬಂದವನು ಆರಾಮ ಮಾಡಿಬಿಡ್ತಾನೆ. ಬೆಂಕಿ ಬಿಸಿ ಇರುತ್ತೆ, ಹತ್ರ ಬಂದದನ್ನು ಬಿಸಿ ಮಾಡುತ್ತೆ. ನೀರು ತಣ್ಣಗಿರುತ್ತೆ, ಹತ್ರ ಬಂದವನು ತಣ್ಣಗೆ ಮಾಡುತ್ತೆ. ಗಂಗೆ ಪವಿತ್ರ, ಬುಡಿದವನು ಪವಿತ್ರ ಮಾಡುತ್ತೆ. ಇನ್ನು ರಾಮ ಹೇಗಿರಬೇಕು ಯೋಚನೆ ಮಾಡಿ. ಗಂಗೆ ವಿಷ್ಣುಪದಿ, ರಾಮ ವಿಷ್ಣು. ವಿಷ್ಣುಪದಿನೇ ಇನ್ನೊಬ್ಬನ ಪವಿತ್ರ ಮಾಡಬೇಕಾದರೆ ಸ್ವತಃ ಭಗವಂತನಾದ ವಿಷ್ಣುವೇ ಆದ ರಾಮ ಎಷ್ಟು ಪವಿತ್ರನಾಗಿ ಮಾಡುತ್ತಾನೆ. ಅದಕ್ಕೆ ದಾಸರ ಹೇಳುತ್ತಾರೆ, ಸೋಮಶೇಖರ ಶಿವನು ತಾನೇ ಬಲ್ಲ ರಾಮನಾಮಾಮೃತದ ಸವಿಯನೆಲ್ಲ. ನಮಗೆಲ್ಲ ಗೊತ್ತಾಗೋದಿಲ್ಲ, ಇದೆಲ್ಲ ಕೂಡ ರುದ್ರದೇವರಿಗೆ ಗೊತ್ತಾಗುತ್ತೆ ಅಂತ ಹೇಳುತ್ತಾರೆ. ಸೋಮಶೇಖರ ಶಿವನು ತಾನೇ ಬಲ್ಲ ರಾಮನಾಮಾಮೃತದ ಸವಿಯನೆಲ್ಲ ಅಂತ ಹೇಳಿ ಸ್ವಾರಸ್ಯ ನೋಡಿ. ಅದಕ್ಕೆ ರಾಮ ತಾರಕ ಮಂತ್ರ ಅಂತ ಕರೀತಾರಲ್ಲ, ಪದ್ಮಪುರಾಣದಲ್ಲಿ ಬರುತ್ತದೆ ತಾರಕ ಮಂತ್ರ ಉಪದೇಶ. ರಾಮ ತಾರಕ ಮಂತ್ರ ಅಂದರೆ ರಾಮ ಮಂತ್ರ, ಹೇಳಿದ್ದಾರೋ ರುದ್ರದೇವರಾದ್ದರಿಂದ ಹರ ಹೇಳಿದ ಹರಿಯ ಮಂತ್ರ ಅಂತ ಅರ್ಥ. ಹರ ಹೇಳಿದ ಹರಿಯ ಮಂತ್ರವೇ ಶ್ರೀರಾಮ ಮಂತ್ರವಾದ್ದರಿಂದ ರಾಮ ಮಂತ್ರವ ಜಪಿಸೋ ಮನುಜ ಅಂತ ಮತ್ತೊಮ್ಮೆ ದಾಸರಾಯರು ಅನೇಕ ಸರ್ತಿ ಹೇಳ್ತಾರೆ. ಆ ರಾಮ ಮಂತ್ರವನ್ನು ಅವು ಈಗಾಗಲೇ ಮತ್ತೆ ಹದಿಮೂರು ಕೋಟಿನೋ ಅದು ಹೇಳಿ ಬಿಟ್ಟುಬಿಡೋದಲ್ಲ, ಮತ್ತೆ ಜನ್ಮಪೂರ್ತಿ ಮಾಡಬೇಕಾದಂಥ ಮಂತ್ರ. ಜನ್ಮಪೂರ್ತಿ ಮಾಡಬೇಕು, ಆರಾಮಿರಬೇಕು ಅಂದ್ಕೊಂಡಿರ್ತೇವಲ್ಲ, ಆರಾಮಿರಬೇಕು ಅಂದ್ಕೊಂಡಿರ್ತೇವೆ. ಆರಾಮಿರೋದು ಯಾವಾಗ? ರಾಮ 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 ಅಂತ ಆ ರಾಮನನ್ನು ಯಾವಾಗಲೂ ಎನಿಸ್ತಾ ಇದ್ದರೆ ಆರಾಮ ಇದ್ದೇ ಇರ್ತಾನೆ. ನಮಗೆ ರಾಮ ಬೇಡ ಆರಾಮ ಬೇಕು ಅಂತ ಹೇಳಿದರೆ ಏನು ಸಿಗೋ ಚಾನ್ಸಸ್ ಇಲ್ಲ. ಇವತ್ತು ರಾಮನಿಂದನೇ ಆರಾಮ ಅನ್ನೋದು ಅದರ ಅರ್ಥ. ಆರಾಮನಿಂದ, ಯಾವುದೋ ರಾಮನಿಂದ ಅಲ್ಲ, ಆರಾಮ ಅಂದರೆ ಗಾಡ್ ರಾಮ ಅಂತ ಅರ್ಥ. ಯಾವುದೋ ಹೆಸರು ರಾಮಂತ ಹೆಸರಿಟ್ಕೊಂಡವರಿಂದ ಅಲ್ಲ, ಆರಾಮನಿಂದನೇ ಆರಾಮ ಆಗ್ತದೆ ಹೊರತು ಬೇರೆ. ಆ ಅಂದರೆ ಭಗವಂತ ಅಂತ ಅರ್ಥ. ಆ ವರ್ಣಮಾಲೆಯಲ್ಲ ಭಗವಂತನ ಹೆಸರೇ. ವರ್ಣಮಾಲೆಯಲ್ಲ ನಮಗೆ ಇವತ್ತು ಆಗಸ ಈಲಿ ಎಲ್ಲ ಓದ್ತೇವಷ್ಟೇ. ನಮ್ಮ ವರ್ಣಮಾಲೆ ಆಗಸ ಈಲಿ ಹೂ ಊಟ ಅದಂತೂ ದೊಡ್ಡದಾಗ ಬಂದು ಹೂ ಊಟ ಅಂತ ಒಂದು. ಇದು ನಮ್ಮ ನಮ್ಮ ವರ್ಣನಾಮಾಲೆ. ಶಾಸ್ತ್ರ ವರ್ಣಮಾಲೆ ಹಾಗಲ್ಲ. ಆ ಅಜ, ಆ ಆನಂದ, ಈ ಇಂದ್ರ, ಹೀಗೆಲ್ಲ ಹೂ ಉಗ್ರ, ಇದು ಶಾಸ್ತ್ರೋಕ್ತವಾದ ವರ್ಣಮಾಲೆ. ಅದು ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನೆಲ್ಲ ಹೇಳುತ್ತಾರೆ. ತಂತ್ರಸಾರದಲ್ಲಿ ಶಾಸ್ತ್ರೀಯವಾದ ವರ್ಣಮಾಲೆಯ ಕ್ರಮವೊಂದನ್ನೇ ಭಗವದ್ ರೂಪಗಳನ್ನೇ ವರ್ಣನೆ ಮಾಡ್ತಾರೆ ಆಚಾರ್ಯರು. ಅದೆಲ್ಲ ಹೊಸ ಹೊಸ ಪ್ರಪಂಚಗಳಾದ್ದರಿಂದ ಇವತ್ತು ಕಾಮನಿಗ್ರಹಕ್ಕೆ ರಾಮನಾಮದ ಪ್ರಸಕ್ತಿ ಬಂದಿದ್ದು ಇಷ್ಟು ಹೇಳಿಯಾಯಿತು. ಆ ಯೋಜನೆಯಂತೆ ಪಾಲ್ಗೊಂಡಾಗ ಅದು ಆತ್ಮೋದ್ಧಾರವೂ ಹೌದು, ದೇಶೋದ್ಧಾರವೂ ಹೌದು. ಆದ್ದರಿಂದ ಪ್ರತಿಯೊಬ್ಬರು ಅದರಲ್ಲಿ ಪ್ರಯತ್ನ ಪಡೋದು ಅತ್ಯಂತ ತಾರಕ ಅಂತ ಹೇಳ್ತಾ ಇನ್ನು ಮುಂದೆ ಈ ಕಾಮ ನಿಗ್ರಹ ಹೇಗೆ ಅಂತ ಪ್ರಶ್ನೆ ಬಂತು. ಕಾಮದ ಬಗ್ಗೆ ಕೇಳಿಯಾಯಿತು. ನಿಗ್ರಹದ ಹಂತ ಏನು? ಈ ಶತ್ರು ಎಲ್ಲಿರ್ತಾನೆ? ಇದನ್ನು ಯಾವ ರೀತಿಯಲ್ಲಿ ನಾವು ಕಾಣಬೇಕು? ಇದರ ಜಯ ಹೇಗೆ? ಕಾಮದ ಜಯ ಹೇಗೆ ಅಂತ ಭಗವಂತ ಹೇಳ್ತಾ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ನಾಳೆಯ ದಿವಸ ಅಧ್ಯಾಯದ ಮುಕ್ತಾಯ. ಕಾಮಜಯದ ಉಪಾಯವನ್ನು ಆತ್ಯಂತಿಕವಾಗಿ ಭಗವಂತ ಹೇಳೋದೇ ಅಧ್ಯಾಯದ ಫಲಶ್ರುತಿ ಅಂತ ಹೇಳಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಯ ಅಂತ